ಪರಾಯಣೋ ಅಗಣ್ಯಗುಣನಿರ್ದೈಕ ನಿಲಯಾಕೃತಿ ಅಶೇಷದೋಷರಹಿತ ಪ್ರಿಯತಾಂ ಕಮಲಾನಯ ರಮಾಯಾರಮಣಂ ನತ್ವಾ ಗುಣಮಾಣಿಕ್ಯಮಂಡನಂ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮೋ ಯಥಾಮತಿ ಅಥ ಪರೋ ಮಾತ್ರಯೇತಿ ಪೂರ್ವೇ ಪೂರ್ವಶ್ರುತಿ ನಿದರ್ಶಿತಃ ಅನ್ಯಮೀಶಮಿತಿ ಶ್ರುತ್ಯಾ ಭಿನ್ನ ಜೀವದೃಶ್ಯಂ ಗತಃ ಭಿನ್ನತ್ವೇನ ಆತ್ಮಸಾದೃಶ್ಯತೋ ಯದಾ ಇತಿ ಶ್ರುತೇಹೇ ಸದಾ. ನಿಮ್ಮ ಪಕ್ಷ ದುಷ್ಟ ಪಕ್ಷೋಯ ಮಂಜಸ ಅಂತ ತಿಳಿಸಿ ನಮ್ಮ ಪಕ್ಷಕ್ಕೆ ಸ್ಪಷ್ಟ ಶ್ರುತಿಗಳ ಆಧಾರವಾಗಿದೆ. ಮೊದಲೇದಾಗಿ ಪರೋಮಾತ್ರಯ ತನ್ನಾವೃಧಾನ ಇತ್ಯಾದಿ. ಇನ್ನೊಂದು ಭೇದಕ್ಕೋಸ್ಕರ ಅನ್ಯಂ ಈಶಂ ಇತಿ, ದೇವರನ್ನ ಈಶಂ ಅನ್ಯಂ ದೇವರನ್ನಿಂದ ಭಿನ್ನ ಅಂತ ಆರಾಧನೆ ಮಾಡಬೇಕೆ ಹೊರತು ಅಭಿನ್ನ ಅಂತ ಅಲ್ಲ ಅಂತ ಸ್ಪಷ್ಟ ವೇದ ಹೇಳ್ತಾ ಇದೆ. ಅದರ ಫಲಿತಾಂಶ ಏನು ಅಂದರೆ ಆತ್ಮ ಸಾದೃಶ್ಯತೋ ಯದಾ ಇತಿ ಶ್ರುತಿ ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಆ ಶ್ರುತಿ ಸ್ಪಷ್ಟವಾಗಿ ಮುಂದೆ ಮೋಕ್ಷ ಸಿಗೋದನ್ನು ಹೇಳ್ತಾ ಇದೆ. ಮೊದಲು ಹರಿಯ ಸರ್ವೋತ್ತಮತ್ವ, ಆಮೇಲೆ ಭಿನ್ನತ್ವವೇ ಉಪಾಸನ, ಕೊನೆಗೆ ಮೋಕ್ಷ ಪ್ರಾಪ್ತಿ. ಮೂರು ಹಂತದಲ್ಲಿ ಶ್ರುತಿಗಳು ಸ್ಪಷ್ಟ ಇರೋದ್ರಿಂದ ಅಭೇದ ಪ್ರತಿಪಾದಕ ಶ್ರುತಿಗಳು ಇಲ್ಲೇ ಇಲ್ಲ ಅಂತೇಳಿ. ಇಷ್ಟು ಹೇಳಿದ್ರೆ ಏನಾಯಿತು ಅಂದರೆ ಕಿಮಶ್ಯ ಪ್ರಯೋಜನಂ ಇತ್ಯತಃ. ಇಷ್ಟು ಹೇಳಿದ ಗ್ರಂಥದ ಪ್ರಯೋಜನ ಏನು, ಒಟ್ಟು ತಾತ್ಪರ್ಯ ಏನು ಅಂದರೆ ಕೊನೆಗೆ ಹೇಳ್ತಾ ಇದ್ದ ಮಾಯಾವಾದತಮೋ ವ್ಯಾಪ್ತಂ ಇತಿ ತತ್ತದೃಶ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೇ ಸದಾ. ಕಿಮ್ಮಶ್ಯ ಪ್ರಯೋಜನಂ, ಇದರ ಪ್ರಯೋಜನ ಏನು? ಇತಿ ಅತಃ ಆಹ, ಈಗ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾ ಇದ್ದಾರೆ. ಮಾಯಾವಾದ ತಮೋ ವ್ಯಾಪ್ತಂ ಇತಿ ತತ್ವದೃಶ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಪ್ರೀತಯೇ ಶ್ರೀಪತೇ ಸದಾ. ಜಗತ್, ಇಡೀ ಜಗತ್ತೆಲ್ಲ ಮಾಯಾವಾದ ತಮೋ ವ್ಯಾಪ್ತಂ, ಮಾಯಾವಾದ ಎಂಬ ಕತ್ತಲಿನಿಂದ ಮುಚ್ಚಿ ಹೋಗಿದೆ. ಇದು ಆಗಿರೋ ಕಥೆ. ಮಾಯಾವಾದ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ, ಜಗತ್ತನ ಮಾಯಾವಾದ ಕತ್ತಲಲ್ಲಿ ಹೇಗೆ ಪದಾರ್ಥ ಕಾಣೋದಿಲ್ವೋ, ಮಾಯಾವಾದ ಎಂಬ ಕತ್ತಲಲ್ಲಿ ಇಡೀ ಜಗತ್ತೇ ಸ್ವಲ್ಪ ಸ್ವಲ್ಪ ಕಾಣದೆ ಮಾಡಿಲ್ಲ, ಇಡೀ ಜಗತ್ತನ್ನೇ ಕಾಣದಂತೆ ಮಾಡಿಬಿಟ್ಟಿದೆ ಅಂದರೆ ಜಗತ್ತಿಲ್ಲ ಅನ್ನೋ ಭಾವನೆ ಕೊಡೋದು ಒಂದೇ, ಪೂರ್ತಿ ಮುಚ್ಚಾಕೋದು ಒಂದೇ. ಅದನ್ನೇನು ಮಾಡಬೇಕು ಈಗ ತೋರಿಸ್ಬೇಕಲ್ಲ. ಕತ್ತಲೆ ಕಳಿಬೇಕಾದ್ರೆ ಏನು ಬೇಕು ಅಂದರೆ ಸೂರ್ಯ ಬೇಕು. ಸೂರ್ಯನಿಂದ ಪ್ರಕಾಶಿತಗೊಂಡಿದೆ. ಸೂರ್ಯ ಯಾರು ಅಂದರೆ ಸರ್ವಜ್ಞ ಸೂರ್ಯೇಣ. ಸರ್ವಜ್ಞ ಸೂರ್ಯ ಅನ್ನೋದಕ್ಕೆ ಮೊದಲನೇ ಅರ್ಥ ಏನು, ಸರ್ವಜ್ಞಾಚಾರ್ಯ ಶ್ರೀಮದ್ ಆಚಾರ್ಯರು ಪೂರ್ಣಪ್ರಜ್ಞರು, ಪೂರ್ಣ ತಾವೇ ಸೂರ್ಯ. ಸೂರ್ಯ ಸದೃಶ್ಯರಾದಂಥ ತಾವು ಈ ಮಾಯಾವಾದ ತಮೋ ವ್ಯಾಪ್ತವಾದ ಜಗತ್ತನ್ನು ಬೆಳಗಿದ್ದಾರೆ, ಅದು ಪರಿಹಾರ ಮಾಡಿ ಅಂತ ಅರ್ಥ. ಅದೇ ಹೇಳ್ತಿರೋ ಸರ್ವಜ್ಞ ಸೂರ್ಯೇಣ ಅಜ್ಞತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ ಪರಮಾತ್ಮ ಸರ್ವಜ್ಞ ಅಂತ ಸೂರ್ಯನಿಗೆ ಕತ್ತಲೇನ ಆ ಅರ್ಥನೂ ಬಂತದೆ. ಪರಮಾತ್ಮ ಸರ್ವಜ್ಞನಾಗಿರೋದ್ರಿಂದ ಅವರಿವರಿಗೆ ಕತ್ತಲೆ ಅಂದರೆ ಅರ್ಥ ಇದೆ. ಸೂರ್ಯನಿಗೆ ಕತ್ತಲೆ ಅಂದರೆ ಏನರ್ಥ? ಅಲ್ಪಜ್ಞರಿಗೆ ಅಜ್ಞಾನ ಅಂದರೆ ಅರ್ಥ ಇದೆ. ಸರ್ವಜ್ಞರಿಗೆ ಅಜ್ಞಾನ ಹೇಗೆ ಸಾಧ್ಯ? ಅದಕ್ಕೋಸ್ಕರ ಸರ್ವಜ್ಞ ಸೂರ್ಯೇಣ, ದೇವರು ಸರ್ವಜ್ಞ ಅಂಥ ಸೂರ್ಯನಾಗಿರೋದ್ರಿಂದ ಅವನಿಗೆ ಮಾಯಾವಾದ ತಬೋ ವ್ಯಾಪ್ತಿ ಇಲ್ಲ ಅನ್ನೋದನ್ನು ತತ್ವದೃಶ, ಅದು ಮಾಯಾವಾದ ಇದು ತತ್ವವಾದ, ತತ್ವದೃಶ ದೃಶ ಅಂದರೆ ಜ್ಞಾನ, ತತ್ವದೃಶ ತತ್ವ ಎಂತಕ್ಕಂಥ ಜ್ಞಾನ. ಮಾಯಾ ಅಂದ್ರೇನು ಮಿಥ್ಯಾ, ತತ್ವ ಅಂದ್ರೇನು ಸತ್ಯ. ಸೊ ಮಾಯಾವಾದ ತಮೋ ವ್ಯಾಪ್ತಂ, ಜಗತ್ತೆಲ್ಲ ಅಸತ್ಯ ಅಂತಕ್ಕಂಥ ಕತ್ತಲೆಯ ವಾದ ಏನಿತ್ತಲ್ಲ ಅದನ್ನು ಜಗತ್ತಲ್ಲ ಸತ್ಯ ಅಂತಕ್ಕಂಥ ಬೆಳಕಿನ ವಾದದಿಂದ ಪರಿಹಾರ ಮಾಡಿದ್ದೇವೆ. ಅದಕ್ಕೆ ಯಾರು ಬೇಕೀಗ? ಸೂರ್ಯ ಬೇಕು. ಅಂತ ಸೂರ್ಯ ಯಾರು ಅಂದರೆ ತಾವೇ ಸರ್ವಜ್ಞ ಸೂರ್ಯೇಣ. ಮೊದಲು ದೇವರಿಗನ್ವಯ, ಗ್ರಂಥಕ್ಕನ್ವಯ, ಎರಡನೇದು ತಮ್ಮ ಸ್ವರೂಪಕ್ಕನ್ವಯ. ಆಚಾರ ಸ್ವರೂಪ ತಮ್ಮ ಸರ್ವಜ್ಞರು ಅಂತ ಕರ್ಕೊಂಡಿದ್ದಾರೆ. ಭಾರಿ ವಿಶೇಷ ಕರ್ಕೋಬೋದು ಹಾಗೆ ಅಂತ ಕೇಳಿದರೆ ಗ್ಯಾರಂಟಿ ಇದೆ. ಯಾರು ಅಧಿಕಾರದಲ್ಲಿ ಬರೀತಾರೆ, ಯಾತಕ್ಕೆ ಆಚಾರ್ಯ ತಮ್ಮ ಸ್ವರೂಪ ಹೇಳ್ತಾರೆ ಅಂದರೆ ಆಚಾರ್ಯರ ಸ್ವರೂಪದ ಹಿರಿಮೆ ಬೇರೆ. ಪರಮಾತ್ಮ ಮೋಕ್ಷ ಕೊಡ್ತಾನೆ, ಅದನ್ನು ಆರಾಧನೆ ಮಾಡಬೇಕು. ಆಚಾರ್ಯ ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು ಅವರ ಆರಾಧನೆ ಮಾಡಬೇಕು. ಅದಕ್ಕೋಸ್ಕರ ಸ್ವರೂಪ ಹೇಳ್ತಾ ಇದ್ದಾರೆ ಹೊರತು ಬೇರೆ ಕಾರಣಕ್ಕಲ್ಲ. ಇವತ್ತು ನಾನು ಕ್ಲಾಸ್ ಟೀಚರ್ ಅಂತ ಹೇಳಬೇಕು, ಇಲ್ದವ್ರು ಗೊತ್ತಾಗದೆ ಹುಡುಗರಿಗೆ ಗೊತ್ತಾನೆ. ಕ್ಲಾಸ್ ಟೀಚರ್ ಅಂತ ಹೇಳದೆ ಹೋದ್ರೆ ತಾವು ಗೊತ್ತಾಗೋದಿಲ್ಲ ಹೇಗೋ. ಹಾಗೆ ನಾವು ಮೋಕ್ಷ ಕೊಡಿಸ ಗುರುಗಳು ಅಂತ ಹೇಳಬೇಕು ಆಚಾರ. ಅದಕ್ಕೆ ಹೇಳ್ತಾ ಇದ್ದಾರೆ. ಹುಡುಗವ್ರು ಹೇಳದೇ ಇರೋದಕ್ಕೂ ಅದೇ ಕಾರಣ, ಆಚಾರ ಹೇಳೋದಕ್ಕೂ ಇದೇ ಕಾರಣ. ಆಚಾರ ಹೇಳಲೇಬೇಕಾಗಿದೆ ಹೇಳ್ತಿದ್ದಾರೆ ಹೊರತು ಅಹಂಕಾರಾದಿಗಳನ್ನು ಹೇಳ್ತಾ ಇಲ್ಲ. ಅದು ಕರ್ತವ್ಯ ಹೇಳಿ ತಿಳಿಸ್ಬೇಕಾದ ಅನುಗ್ರಹ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಅವ್ರು ಹೇಳ್ಕೊಂಡಿಲ್ಲ, ಅದಕ್ಕೆ ಇದಕ್ಕೂ ವ್ಯತ್ಯಾಸ ಇದೆ. ಅವ್ರು ಹೇಳ್ಕೊಡೋದು ಬೇರೆ, ಆಚಾರ್ಯ ಹೇಳ್ಕೊಂಡಿರೋ ಅವರೊಬ್ಬರೇ. ಇಡೀ ನಮ್ಮ ಪ್ರಪಂಚದೊಳಗೆ ತಾನು ದೇವರು ಅಂತ ಹೇಳ್ಕೊಂಡು ಕೃಷ್ಣ, ತವಾದಿ ಹೇಳ್ಕೊಳ್ಳೋದು ಆಚಾರ್ಯ. ಇನ್ಯಾವ ದೇವತೆಗಳು ತಮ್ಮ ಸ್ವರೂಪನ ಹೇಳ್ಕೊಂಬೋದಿಲ್ಲ. ಮತ್ತು ಹೇಳ್ಕೋಬಾರದು ನಿಯಮ ಉಂಟು, ಹೇಳ್ಕೋಬಾರದು. ಹೇಳ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅವರು ದೇಹ ಬಿಟ್ಟು ಹೋಗಬೇಕು.
ಧರ್ಮೋ ದೇವತಾನಾಂ ಹಿ ಜ್ಞಾತವಾಸ ಚಿರಂ ಋಷು. ದೇವತೆಗಳ ಸ್ವರೂಪ ಗೊತ್ತಾದ ಮೇಲೆ ಅವರು ವಾಸ ಮಾಡಬಾರದು ಅಂತ ಹೇಳ್ತಾರೆ. ಇದು ಎಷ್ಟೋ ಜನ ಜ್ಞಾನಿಗಳಿಗೆ ಕಥೆ ಹೇಳ್ತಾರೆ. ಅವ್ರ ಸ್ವರೂಪ ಗೊತ್ತಾಯ್ತು ತಕ್ಷಣ ಏನು ಮಾಡ್ತಾರೋ, ಆಶ್ರಮ ತಗೊಂಡು ಜನ್ಮಾಂತರಕ್ಕೆ ಹೋಗ್ತಾರೆ. ಆ ದಿನ ವ್ಯಾಸ್ತತ್ವದ ಬಗ್ಗೆ ಆ ರೀತಿ ಹೇಳ್ತಾರೆ. ಇನ್ನೂ ಕೆಲವರು ಗಂಗಾದೇವಿ ಏನು ಮಾಡಿದ್ಲು, ತನ್ನ ಸ್ವರೂಪ ಫೆಂತರು ಕೊನೆಗೆ ಕೇಳಿಬಿಟ್ಟ ಯಾರು ಅಂತೇಳಿ ಹೇಳಿಬಿಟ್ಲು. ಹೇಳಿ ತಕ್ಷ ಹೊರಟೋಗ್ಬಿಟ್ಟು ಅದಕ್ಕೆ ನಿರ್ಬಾರ್ದು, ಗೊತ್ತಾದ್ಮೇಲೆ ಇರಬಾರ್ದು ಅಂತೇಳಿ. ಆದ್ದರಿಂದ ಉಳಿದವರಿಗೆ ನಿರ್ಬಂಧ ಇದೆ. ಅವರಿಗೆ ಅದಿಲ್ಲ, ಹೇಳಲೇಬೇಕು ಹೇಳ್ತಾರೆ. ಭೀಮಸೇನ ಹೇಳ್ತಾರೆ, ಇಡೀ ಜಗತ್ತನ್ನು ಬೇಕಾದ್ರೆ ಸೀಳಿ ಹಾಕಿಬಿಡಬಲ್ಲಿ ಅಂತ ಹೇಳ್ತಾರೆ. ಆ ಮಾತನ್ನು ಉಳಿದವರು ಹೇಳಾಗಿಲ್ಲ, ಆ ಶಕ್ತಿ ಅವ್ರಿಗೆ ಇಲ್ಲ. ಇದ್ದಷ್ಟು ಹೇಳಬಾರ್ದು ಅವರು, ಇದ್ದಷ್ಟು ತಾವು ಹೇಳೋದು. ಅದಕ್ಕೆ ಒಂದು ಮಾತಿದೆ ಐತರೆಯದೊಳಗೆ, ಪರೋಕ್ಷ ಪ್ರಿಯಾಯವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ. ಅವ್ರು ಯಾವಾಗಲೂ ತಮ್ಮ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ. ತಾವಾಗಿ ಡಿಸ್ಕ್ಲೋಸ್ ಮಾಡಬಾರ್ದು, ಅಕಸ್ಮಾತ್ ಏನಾದ್ರು ಗೊತ್ತಾದರೆ ದೇಹ ಬಿಟ್ಟುಬಿಡಬೇಕು ಅಥವಾ ಆಶ್ರಮ ರೀತಿ ಮಾಡಬೇಕೆ ಹೊರತು ತಿಳಿಸಬಾರ್ದು, ನಿಯಮ ಉಂಟು ಅದು ಗುಪ್ತ. ಆಚಾರ ಅದೇ ಹೇಳಿದೆ ಇಷ್ಟೊತ್ತು ಯಾತಕ್ಕೆ ಎಕ್ಸೆಪ್ಷನ್ ಅಂದರೆ ಉಪಾಸ್ಯರವರು. ಅವ್ರು ಉಪಾಸನೆ ಮಾಡದೆ ಹೋದರೆ ಮೋಕ್ಷರೇ ಸಿಗೋದಿಲ್ಲ, ಅದಕ್ಕೆ ಅದಕ್ಕೆ ಹೇಳ್ತಿದ್ದಾರೆ ಹೊರತು ಉಳಿದವರಿಗೆ ಅದು ಬೇಕಿಲ್ಲ. ಅವರ ಆಚಾರ್ಯ ತಿಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟಿದ್ದ ಅಷ್ಟೇ. ಉಳಿದವ್ರ ವಿಚಾರದಲ್ಲಿ ನಂಬಿಕೆ ಇರ್ಬೋದು ಇಲ್ಲದೆ ಆ ವಿಚಾರ ಬೇರೆ. ಅವರು ಎಲ್ಲ ಅಂತನಲ್ಲ ಹೌದು ಅಂತನಲ್ಲ, ಆದರೆ ತೀರ್ಮಾನಾಚ ಆಚಾರ್ಯ ಬಗ್ಗೆ ಮಾತ್ರ. ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊಂದಲ ಅವಕಾಶವೇ ಇಲ್ಲ. ಉಳಿದವ್ರ ಬಗ್ಗೆ ನಂಬ್ತೀವ ಅಂದರೆ ನಂಬಿರಿ, ನಂಬೋದಿಲ್ಲ ಅಂದರೆ ಬಿಡಿ. ಆದರೆ ಅದ್ರ ಒತ್ತಾಯ ಮಾಡಾಗಿಲ್ಲ. ಆಚಾರ ಬಗ್ಗೆ ಮಾತ್ರ ಏನು ಮಾಡಬೇಕು, ಒಪ್ಪದೆ ಹೋದರೆ ಮೋಕ್ಷದ ಹಾದಿನೇ ಇಲ್ಲ, ಹಾಗಾಗಿಬಿಡ. ಅದು ಮುಖ್ಯ. ದೋಷ ಉಳಿದವರಿಗೆ ನಿರ್ಬಂಧ ಇಲ್ಲ, ಆಚಾರ ಬಗ್ಗೆ ನಿರ್ಬಂಧ ತಿಳ್ಕೊಳ್ಬೇಕು, ನಿರ್ಬಂಧ ಇದೆ. ಅದೇ ಹೇಳಿ ತಪ್ಪು ತಿಳ್ಕೊಳ್ಬಾರ್ದು. ಗೊತ್ತಿಲ್ಲ ಅಂದರೆ ತಪ್ಪಲ್ಲ, ಗೊತ್ತಿಲ್ಲ ನಮ್ಗೆ ಸ್ವರೂಪ ಗೊತ್ತಿಲ್ಲ ತಪ್ಪಲ್ಲ, ತಪ್ಪು ಹೇಳಿದ್ರೆ ತಪ್ಪೇ. ದಾರಿ ಗೊತ್ತಿ ಯಾರಿಗೆ ದಾರಿ ಗೊತ್ತಿಲ್ಲ ಅಂದ್ರೆ ತಪ್ಪೇನಲ್ಲ, ಬಿಸ್ಕೆಟ್ ಮಾಡಿದ್ರೆ ತಪ್ಪಾಗುತ್ತೆ ಆ ರೀತಿಯಾಗಿ. ಹೌದು ಹೌದು ಹೌದು, ಲಕ್ಷ್ಮೀದೇವಿ ಆಮೇಲೆ ನಾ ಇವ್ರು ವಾಯುದೇವರು ಇಬ್ಬರೇ ಪೂರ್ಣ ಪರಿಪೂರ್ಣಾನುಗ್ರಹ ಪಾತ್ರ. ಮಾಯಾವಾದ ತಮೋ ವ್ಯಾಪ್ತಂ ಇತಿ ತತ್ವದೃಶ ಜಗತ್ ಪಾತಂ ಸರ್ವಜ್ಞ ಸೂರ್ಯೇಣ. ಇದನ್ನು ಹೇಳಿದ್ರಲ್ಲ ಯಾತಕ್ಕೆ ಹೇಳಿದ್ರಿ ಅಂದರೆ, ಶ್ರೀಪತೇಹೇ ಸದಾ ಶ್ರೀಪತೇಹೇ ಪ್ರೀತಯೇ, ಶ್ರೀಪತಿಯ ಪ್ರೀತಿಗೋಸ್ಕರ ಹೇಳಿತ್ತು. ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥಂ ಹೇಗೆ ನಾವು ಸಂಧ್ಯಾ ಉಪಾಶಿಷ್ಯ ಇತ್ಯಾದಿ ಹೇಳ್ತೇವೋ ಹಾಗೆ ಈ ಗ್ರಂಥ ಬರೆದಿದ್ದೆ ಅದಕ್ಕೋಸ್ಕರ. ಗ್ರಂಥ ಕೃತ ಕೇಶವೇ, ವಿಷ್ಣು ಪ್ರೀತ್ಯರ್ಥವಾಗಿ ಬರೆದಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಶ್ರೀ ಪ್ರೀತಯೇ ಶ್ರೀಪತೇಹೇ ಸದಾ, ಮತ್ತು ಸದಾ ಪ್ರೀತಯೇ, ದೇವರು ಸದಾ ಪ್ರೀತರಾಗಬೇಕು ಅಂತಿದ್ರೆ ಏನು ಮಾಡಬೇಕು, ಸದಾ ಜ್ಞಾನ ಕಾರ್ಯ ಮಾಡಬೇಕು. ಇನ್ಯಾವುದು ಮಾಡಿದರೂ ಕೂಡ ಪೂರ್ತಿ ಪ್ರೀತಿ ಸಿಗೋದಿಲ್ಲ. ಪೂರ್ತಿ ಪ್ರೀತಿ ಬರೋದು ಯಾವುದರಿಂದ, ಜ್ಞಾನ ಕಾರ್ಯದಿಂದ ಮಾತ್ರ. ಅದೇ ಪರಮಾತ್ಮ ಗೀತೆಯಲ್ಲಿ ಕೊನೆ ಹೇಳ್ತಾನೆ, ಇದು ನಾನು ಇದನ್ನು ಯಾರು ಹೇಳ್ತಾರಲ್ಲ ಅವರಷ್ಟು ಪ್ರೀತಿ ನೀನು ಯಾರೇನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಯೋ ಮದ್ಭಕ್ತೇಶು ಅಭಿಧಾಶ್ಯತಿ, ನನ್ನ ಭಕ್ತರಿಗೆ ನನ್ನ ವಿಷಯ ಹೇಳಿದಾಗ ನನಗೇನು ಅವ್ರ ಮೇಲೆ ಪ್ರೀತಿ ಬರುತ್ತಲ್ಲ, ಆ ಪ್ರೀತಿ ಬೇರೆ ಏನು ಕೆಲಸ ಮಾಡಿದ್ರು ಬರೋದಿಲ್ಲ ಅಂತ ಹೇಳೋದ್ರಿಂದ ಸದಾ ಶ್ರೀಪತೇಹೇ ಪ್ರೀತಯೇ. ಮತ್ತಿನ್ನೂ ವಿಶೇಷ ಏನು, ಸದಾ ಪಾತಂ. ಹೇಗೆ ತೋರಿಸಿದ್ದೇವೆ ಅಂದರೆ ಮತ್ತೇನು ಮರೆ ಆಗಬಾರ್ದು, ಸೂರ್ಯ ಮತ್ತೆ ಮುಳುಗೋಗ್ಬಿಡ್ತಾನೆ. ಸ್ವರ್ಮೂಲ ಗ್ರಂಥ ಓದಿದ್ರೆ ಮತ್ತೆ ಎಂದೆಂದು ತಪ್ಪು ಕಲ್ಪನೆ ಬರಲೇಬಾರದು, ಪರ್ಮನೆಂಟಾಗಿ ಬೆಳಕು. ಪರ್ಮನೆಂಟ್ ಬೆಳಕೊಳ್ಳೋ ಶಕ್ತಿ ಸೂರ್ಯನಿಗಿಲ್ಲ. ಅಪಿತ್ರಿಲೋಕ್ಯ ಬಹಿರುಲ್ಲ ಸತ್ಯ ಕೇಳಿಬಿಟ್ಟಿದ್ದೇವೆ. ಆಚಾರ ಸ್ವರ್ಮೂಲ ಗ್ರಂಥ ಒಂದ್ಸರಿ ತೋದಿವೆ, ಅವನಿಗೆ ಜ್ಞಾನ ಬಂತು ಅಂದರೆ ಮತ್ತೇನಾಗೋದಿಲ್ಲ, ಅದು ಸಾಕ್ಷಿ ಮುಟ್ಟಿಬಿಡೋದ್ರಿಂದ ಮತ್ತೇನು ಮಾಡಿದ್ರು ಹೋಗೋದಿಲ್ಲ ಅಷ್ಟೇ. ಅದಕ್ಕೆ ಸದಾ ಪ್ರೀತಯೇ, ಸದಾ ಮತ್ತು ಭಾತಂ, ಸದಾ ಭಾತಂ ಅನ್ವಯ, ಸದಾ ಪ್ರೀತಯೇ ಅನ್ವಯ. ತತ್ವದೃಶ ಜಗತ್ ಭಾತಂ ಸರ್ವಜ್ಞ ಸೂರ್ಯೇಣ ಪ್ರೀತಯೇ ಶ್ರೀಪತೇಹೇ ಸದಾ. ಮತ್ತೆ ಶ್ರೀಪತಿ ಅಂತ ಹೇಳಿದ್ರಿಂದ ಆಚಾರ್ಯರು ಲಕ್ಷ್ಮೀದೇವಿ ಆರಾಧನೆ ಕೂಡ ಮಾಡಲೇಬೇಕು, ಪ್ರತ್ಯೇಕ ಮಾಡಬಾರದು ಅಂತ ಹೇಳೋಕ್ಕೋಸ್ಕರ ಶ್ರೀಪತೇಹೇ ಅಂತ ಪದ ಉಪಯೋಗಿಸ್ತಾರೆ. ಪ್ರಿಯತಾಂ ಶ್ರೀಪತೇ ಸದಾ. ಇಷ್ಟು ಆಚಾರ್ಯರ ಮಂಗಲ ಶ್ಲೋಕ. ಇಲ್ಲಿ ತಕ್ಷಣ ಇನ್ನೊಂದು ಶ್ಲೋಕ ಬರೀತಾರೆ ಆಚಾರ್ಯ, ಇದು ಬಹಳ ಇಂಪಾರ್ಟೆಂಟ್. ಟೀಕಾರ್ಯ ಸುಧಾದಲ್ಲಿ ಎಲ್ಲ ಗ್ರಂಥದಲ್ಲೂ ಬರೀತಾರೆ ಆಚಾರ್ಯ, ಎಲ್ಲೆಲ್ಲಿ ತಮ್ಮ ಸ್ವರೂಪ ಹೇಳ್ಕೋತಾರೋ ಆಮೇಲೆ ಇನ್ನೊಂದು ಶ್ಲೋಕ ಮೆತ್ತ ಬರೀತಾರೆ. ಯಾತಕ್ಕೆ ಅಂದರೆ ಆ ಟೀಕಾರ್ಯ ಬರೀತಾರೆ ಆಚಾರ್ಯ ತಮ್ಮ ವಿಷಯ ಹೇಳ್ಕೊಂಡು ಮುಕ್ತಾಯ ಮಾಡೋದು ಇಷ್ಟ ಇಲ್ಲ, ಮತ್ತೆ ದೇವ್ರ ಹತ್ರ ಹೋಗಬೇಕು ಅಂತ. ಅದಕ್ಕೆ ವಾಯುಸ್ತುತಿ ಬರೋದ್ರೆ ಪ್ರಾಂತಸ್ಮಾನ ಅಂದರೆ ನಾಕಸ್ತುತಿ ಬರೋದು, ತಮ್ಮ ವಿಷಯದ ಎಂಡ್ ಆಗಬಾರ್ದು. ಎಲ್ಲಿ ಎಲ್ಲಿ ಮುಕ್ತಾಯ ಆಗಬೇಕದು, ಇಲ್ಲಿ ಸರ್ವತ್ವದಲ್ಲಿ ಮುಕ್ತಾಯ ಆಗಬೇಕು. ಅದಕ್ಕಾಗಿ ಇನ್ನೊಂದು ಶ್ಲೋಕ ಬರೀತಾರೆ. ಏವಂ ಸಮಾಪಿತ ಪ್ರಕರಣೋಪಿ ಭಗವಾನ್ ಆಚಾರ್ಯ ಅಂತೇಪಿ ಪರಮೇಶ್ವರ ಪ್ರಣಾಮಸ್ತವನೇ ವಿಧತ್ತೆ. ಗ್ರಂಥಾರಂಭದಲ್ಲಿ ಯಾತಕ್ಕೆ ನಾವು ಮಂಗಳಾಚರಣೆ ಮಾಡಬೇಕು ಅಂದರೆ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರ. ಗ್ರಂಥ ಮುಗಿದ್ಮೇಲೆ ಯಾತ ಅವ್ರ ಕೆಲಸ ಆಯ್ತಲ್ಲ, ಒಂದು ಮಾತಿದೆ ಹೊಡೆ ದಾಟಿದ ಮೇಲೆ ನಂಬಿಗೆ ನಾಪ್ಪ ಇದೇನು ಹಂಗೆ ಅಂತೆ. ಆಮೇಲೆ ಮದುವೆ ಆದಮೇಲೆ ತಾಯಿನ ಮರ್ತು ಬಿಡ್ತಾರಂತೆ, ಕೃತಧಾರಾಶ್ಚ ವಾಸಾರಂ. ಅದೇ ರೀತಿ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕ. ಇನ್ನೊಂದು ಮಾತೆ ಉಪಾಧ್ಯಾಯರು ಆಮೇಲೆ ಗುಡ್ ಬೈ ಬಂದು ಸಾರ ಸಾರದ್ರೆ ಆಮೇಲೆ ಕೃಷ್ಣ ಯಾರು ನೀವು ಅಂತ ಕೇಳೋಷ್ಟು ಬಟ್ಟಿಗೆ. ಆಮೇಲೆ ವೈದ್ಯಾಶ್ಚ ವೈದ್ಯರಿಗೆ ಬಂದು ಕಾಲಿಡ್ಕೊಂಡು ಡಾಕ್ಟ್ರೇ ನೀವೇ ಗೊತ್ತಿ ಏನು ಬೇಕಾದ್ರೆ ಆಮೇಲೆ ಬಿಲ್ ಇಷ್ಟೊಂದು ಆಯ್ತು ಅಂತ ಶುರು ಮಾಡ್ತಾರೆ. ಕೇಳ ನಾನು ಆಮೇಲೆ ನೋಡೋಣ ಅಂದ್ಬಿಡು, ವರ್ಷನ ಪದ್ಧತಿ ಅದು. ಅದಕ್ಕೆ ಆಚಾರ ಹೇಳ್ತಾರೆ ಹಾಗಲ್ಲ, ಕಾರ್ಯ ಮುಗಿದ್ಮೇಲೆ ಏನು ಮಾಡಬೇಕೀಗ, ಮತ್ತೆ ಕೃಷ್ಣಾರ್ಪಣ ತೋಪಿಸ್ಬೇಕು. ಇಲ್ಲದೆ ಹೋದರೆ ಸಬ್ಮಿಟ್ ಮಾಡಿದವರು ಪ್ರಯೋಜನ ಇಲ್ಲ ಅಂತೇಳಿಸಿ ನಿರ್ಬಿಘ್ನ ಪರಿಸಮಾಪ್ತಿಗೆ, ಅದು ಪರಿಸಮಾಪ್ತಿ ಆಗಿದ್ದಕ್ಕಿದು ಅಂಥೇಳಿ ಅಂತದಲ್ಲೇ ಮಂಗಳಾಚರಣೆ ಮಾಡ್ತಾರೆ. ಏವಂ ಸಮಾಪಿತ ಪ್ರಕರಣೋಪಿ ಭಗವಾನ್ ಆಚಾರ್ಯ ಅಂತೆಯಪಿ ಪರಮೇಶ್ವರ ಪ್ರಣಾಮ ಸ್ತವನೇ ವಿಧತ್ತೆ. ದ್ವಿವಚನ ಉಪಯೋಗಿಸಿದ್ದಾರೆ, ಅದಕ್ಕೆ ಪರಮೇಶ್ವರ ಪ್ರಣಾಮ ಒಂದು, ಸ್ತವನ ಒಂದು. ಪ್ರಣಾಮ ಒಂದು, ಸ್ತವನ ಒಂದು, ಎರಡು ಸೇರಿ ಏನಾಯ್ತು ಅಲ್ಲಿಗೆ? ಸ್ತವನೇ ದ್ವಿವಚನ, ಸ್ತವನಂ ಸ್ತವನೇ ಸ್ತವನಾನಿ, ವನಂ ವನೇ ವನಾನಿ ನಡೆದಂತೆ ನಡೆಯುತ್ತೆ. ಗೊತ್ತಾಯ್ತಾ? ಪರಮಾತ್ಮನ ಪ್ರಣಾಮವನ್ನು ಮಾಡ್ತಾರೆ, ಆತನ ಸ್ತೋತ್ರವನ್ನು ಮಾಡ್ತಾರೆ. ನಮಃ ಅಮ ನಮೋ ಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ. ನಮಃ ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ. ಇಂದಿರಾಪತಯೇ ನಮಃ. ಮತ್ತೆ ಶ್ರೀಪತಿ ಮತ್ತು ಇಂದಿರಾಪತಿ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದ. ಅದಕ್ಕೋಸ್ಕರ ಇಂದಿರಾಪತಿಂ ಇಂದಿರಾಪತಯೇ ನಮಃ, ಹರಯೇ ನಮಃ, ಇಂದಿರಾಪತಯೇ ನಮಃ. ಪತಿ ಶಬ್ದ ಹರಯೇ ಪತಯೇ, ಇದರೆಲ್ಲ ಹರಯೇ ಅಂದ್ಬಿಟ್ರೆ ಏನಾಗುತ್ತೆ ನಮಗೆ, ಎಲ್ಲಿ ಈಶ್ವರನ ಹೆಸರಾಗುತ್ತೋ ಹರಿಯೇ ನಮಃ ಅಂತ ಹೇಳ್ತಾರೆ, ತಪ್ಪದು. ಹರಿಯೇ ನಮಃ ಅಂತ ಹೇಳ್ಬಾರ, ಏನಂತಾಗತ್ತದು ಹರೇ, ಅದಕ್ಕೆ ಗುರುವೇ ನಮಃ ಅಂತ ಕನ್ನಡ ಆಗಿಬಿಡುತ್ತದು. ಗುರುವೇ ನಮಃ, ಗುರವೇ ನಮಃ, ಗುರವೇ ನಮಃ, ಗುರುವೇ ನಮಃ ಅನ್ನಬಾರದು, ಗುರವೇ ನಮಃ. ಅದೇ ರಾಯಸ್ತೋತ್ರ ಹೇಳ್ಬೇಕಾದ್ರೆ ಅವತಾಂ ಕಾಮಧೇನುವೇ ಮಾಡಿಬಿಡ್ತಾರೆ, ಧೇನು ಧೇನುವೇನು ಧೇನವೇ ಅಂತಾಗುತ್ತೆ. ಇದ್ರು ತಿದ್ಕೊಂಡ್ಬಿಡ್ತಾರೆ ತಾವೇ ಧೇನುವೇ ಅಂತ, ಯಾಕೆ ಧೇನು ಅರ್ಥ ಆಗುತ್ತೆ, ಧೇನ ಅಂದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಾಗುತ್ತೆ. ಸಂಸ್ಕೃತದಲ್ಲಿ ನಡೆಯೋದು ಹೇಗಂಥದ್ದು, ಗುರವೇ ನಮಃ ಹರಯೇ ನಮಃ, ಅದೇ ರೀತಿ ಧೇನವೇ ಅಲ್ಲಿ ನಯನವೇ ನಮಃ ಅಂತ ತಿಳ್ಕೊಂಡ್ರೆ ಇಂದಿರಾಪತಯೇ ನಮಃ. ಇಂದಿರಾಪತಿ ಹೇಗಿದ್ದಾನೆ ಅಂದರೆ ಅಮಾನ ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯ್, ಸುಂದರ ಮೂರ್ತಿಯಾಗಿದ್ದಾನೆ. ಸೊ ದೇವ್ ನಿರಾಕಾರನಲ್ಲ, ಫಸ್ಟ್ ಬಂದು ಸಾಕ ಸಾಕ್ಷಾನ್ ಮನ್ಮಥ ಮನ್ಮಥಃ, ಸುಂದರ ರೂಪ ಇದೆ, ಫಸ್ಟ್ ಸುಂದರ ರೂಪ ಇದೆ. ಸುಂದರ ಅಂತ ಹೇಳಿದ್ರೆ ನಮ್ಮಂಥ ಒಂದು ಎಂಥ ರೂಪ ಇಲ್ಲ, ಜರ ಮರಣಾದಿಗಳಿಗೆ ಒಳಗಾಗ್ತಕ್ಕಂಥ ರೂಪ ಇಲ್ಲ, ಮುಪ್ಪು ಸಾವುಗಳಿಲ್ಲ, ಬೆಳವಣಿಗೆ ಇಲ್ಲ, ರಕರ್ಮಣ ವರ್ಧತೆ ನೋಕನೀಯಾನ್ ಅಂಥ ರೂಪ ದೇವರಿಗಿಲ್ಲ, ಸುಂದರ ರೂಪ ಇದೆ. ಎಂಥ ಸುಂದರ ರೂಪ ಅಂದರೆ ಆನಂದ ಸಾಂದ್ರ, ಆನಂದ ಘನವಾದ ಸುಂದರ ರೂಪ ಇದೆ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲವದಾರ್ಯ ವೀರ್ಯಾದಿ ದೇಹಂ. ಎಂಥ ಆನಂದ, ಒಂದು ಆನಂದ ಶಬ್ದ ಉಪಲಕ್ಷಣ ಏನು, ಆನಂದ ಜ್ಞಾನಾದಿ ಗುಣಮಯವಾದ ದೇಹ ಇದೆ. ಅದೆಷ್ಟು ಎಲ್ಲಿಂದ ಬಂತು ಅಂತ ಕೇಳಿದರೆ ನಿಜಾನಂದ ಸ್ವರೂಪದಲ್ಲಿರ ಆನಂದ. ಅದು ಒಂದು ಹಸಿವಾಗಿರ್ತದೆ ಊಟ ಮಾಡ್ತಾನೆ, ಆಲೆಯಲ್ಲಿಂದ ಬಂತು ಆನಂದ ನಮಗೆ, ಅನ್ನದಿಂದ ಬಂತು, ಆಹಾರದಿಂದ ಬಂತು, ಮೊದಲಿರಲಿಲ್ಲ ಅದು. ದೇವರ ಆನಂದ ಆ ರೀತಿ ಬಂದಿದ್ದಲ್ಲ, ಹೊರಗಿನ ಆನಂದ ಇದು. ಮತ್ತೆ ಸ್ವಲ್ಪ ಹಸಿವಾಗಿಬಿಡುತ್ತೆ, ಹೊರಗಿನ ಆನಂದ ಏನು ಮಾಡುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೇ ಬುಧಃ. ಯಾವುದು ಹೊರಗಿನಿಂದ ಬರುತ್ತೋ ಅದೇನೆಲ್ಲ ಪರ್ಮನೆಂಟ್ ಅಲ್ಲ, ಯಾವುದು ಒಳಗಿನಿಂದ ಬರುತ್ತೋ ಅದೇನದು ಪರ್ಮನೆಂಟ್. ಅದಕ್ಕೆ ನಿಜಾನಂದ ಅಂತ ಕರೀತಾರೆ. ಅದಕ್ಕೆ ಮುಕ್ತಿರ್ ನೈಜ ಸುಖಾನುಭೂತಿ, ಮುಕ್ತಿ ಅಂದ್ರೇನು, ನಿಜ ಅಂದ್ರೆ ಸ್ವರೂಪ, ಸ್ವರೂಪದ ಸುಖದ ಅನುಭವವನ್ನು ಏನಂತ ಕರೀತಾರೆ, ಮುಕ್ತಿ ಅಂತ ಕರೀತಾರೆ. ದೇವ್ರದ್ದು ಹೇಗಿದೆ ಯಾವಾಗಲೂ ಇದೆ, ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ. ಎಷ್ಟಿದೆ ಅದು, ನಮಗೂ ಸ್ವಲ್ಪ ಸ್ವಲ್ಪ ಆನಂದ ಇದೆ ದೇವರಿಗೆ, ಅಷ್ಟಿದೆಯಾ ಅಂತ ಕೇಳಿದರೆ ಅಮಂದ, ಅಮಂದ ಅಂದರೆ ಪೂರ್ಣ, ಪೂರ್ಣವಾದ ಆನಂದ ಸ್ವರೂಪಭೂತ, ಮೊದಲೇದಾಗಿ ಪೂರ್ಣವಾದ, ಎರಡನೇದು ಸ್ವರೂಪಭೂತವಾದ, ಆಮೇಲೆ ಆನಂದಾದಿ ಅನಂತಾನಂತ ಗುಣಗಳಿಂದ ಪೂರ್ಣವಾಗಿರ್ತಕ್ಕಂಥ ಸುಂದರ ಆಕಾರದ ಪರಮಾತ್ಮನೇ ನಮಸ್ಕಾರ. ಇದು ದೇವರಾಕಾರಕ್ಕೂ ನಮಗಿರೋ ವ್ಯತ್ಯಾಸ, ದೇವರಾಕಾರದ ವೈಶಿಷ್ಟ್ಯ ಎಲ್ಲವನ್ನು ಹೇಳಿದಾಗಾಯ್ತು. ಅಮಂದ ಹೇಳ್ತೀನಿ, ಏನ ಸಾಂದ್ರನ ಪೂರ್ಣ ನಿಬಿಡ ತುಂಬಿದ, ಪೂರ್ಣ ಮತ್ತು ತುಂಬಿದ. ಇವತ್ತು ಬೆಳಕೆಲ್ಲ ಕಡೆ ಇದೆ, ಕ್ಲಿಯರ್ ಆಗಿಲ್ಲ ಇಲ್ಲಿ, ಸ್ವಲ್ಪ ಈ ಕಡೆ ಬೆಳಕು ಹೀಗೆ ಇಟ್ಕೊಳ್ತೀವಿ. ಅದಕ್ಕೆ ಎಲ್ಲ ಕಡೆ ಬೆಳಕಿದ್ರು ಕೂಡ ಎಲ್ಲ ಕಡೆ ಒಂದೇ ರೀತಿ ಪೂರ್ಣತ್ವ ಇಲ್ಲ. ದೇವರು ಸಾಂದ್ರ ಟೊಟ್ಟು ಎಲ್ಲ ಕಡೆ ಹೇಗಿದೆ, ನಿಬಿಡವಾಗಿದೆ ಎಲ್ಲ ಕಡೆ, ನಿಬಿಡ ಪೂರ್ಣ ಪ್ಲಸ್ ನಿಬಿಡ ಅಂತ ಅರ್ಥ ಮಾಡಿಕೊಂಡ್ರೆ ಎರಡಕ್ಕೂ ಸೂಕ್ಷ್ಮ ವ್ಯತ್ಯಾಸ ಇದೆ. ಇದು ಉಪಲಕ್ಷಣ ಲಕ್ಷಣ ಅಂದರೆ, ಲಕ್ಷಣ ಅಂದರೆ ಏನು ಅಂದರೆ ಅದು ಸಹಜವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್. ಉಪಲಕ್ಷಣ ಅಂದರೆ ಅದರಿಂದ ಉಡು ತಗೋಬೇಕು, ಅದು ಉಪಲಕ್ಷಣ, ಲಕ್ಷಣದ ಮುಂದೆ ಬರೋದು. ಉದಾಹರಣೆಗೆ ಹೇಳಿದ್ನಲ್ಲ, ಕಾಗೆ 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 ಬಂದಿತ್ತು ನೋಡ್ಕೋ ಅಂತ ಹೇಳಿಬಿಡ್ತಾರೆ, ಮಗು ಕೂತಿರುತ್ತೆ, ಸಂಡಿಗೆ ಇಟ್ಟಿರ್ತಾರೆ ಒಣಸಕ್ಕೋಸ್ಕರ. ಈಗ ಹಣ್ಣಲ್ಲಿ ತರ್ತಾರೆ, ಈಗಲೇ ಇಲ್ಲ ಅದೆಲ್ಲ ಕೂಡ, ಮೊದಲು ಒಣಸ್ತಿದ್ರಲ್ಲ, ಕಾಗೆ ಬಂದ್ರೆ ನೋಡ್ಕೋ ಅಂತ ಹೇಳ್ತಿದ್ರು. ಅದು ಬೆಕ್ಕು ಬಸ್ ಸುಮ್ಮನೆ ಕೂತಿದ್ದೆ, ಬೆಕ್ಕು ಬಂದಿರು, ಕಾಗೆ ಬರಲಿಲ್ಲ ಅಂತ ಹೇಳಿದ್ರು. ಉಪಲಕ್ಷಣ ಕಾಗೆಯಿಂದ ಹಿಡಿದು ಏನರ್ಥ, ಯಾವುದೇ ಒಂದು ಪದಾರ್ಥ ಈ ಸಂಡಿಗೆ ಹಾಳು ಮಾಡೋ ಪ್ರಾಣಿ ಬಂದರೆ ಓಡಿಸ್ಬಿಡು ಅಂತ ಅರ್ಥ. ಇನ್ನೊಬ್ರು ಬಂದರೂ ಅಷ್ಟೇ, ಯಾರೋ ಬಂದರೆ ಮನುಷ್ಯರು ಬಂದು ಮುಟ್ಟಿದ್ರು ಕೂಡ ಹೇಳ್ಬೇಕಲ್ಲ, ಮಣ್ಣಿಲಿಂದೇ ಮುಟ್ಟಬೇಡಿ. ಅದರಿಂದ ಕಾಕೆ ಅದು ಉಪಲಕ್ಷಣ ಅಂತ ಕರೀತಾರೆ. ಡೈರೆಕ್ಟ್ ಹೇಳಿದ್ದು ಲಕ್ಷಣ, ಆಮೇಲೆ ಹೇಳಿದ್ದೆಲ್ಲ ಉಪಲಕ್ಷಣ. ಉಪ ಅಂದರೆ ಸಮೀಪ ಅಂತ ಅರ್ಥ, ನೀರೆಲ್ಲ ತೊಗೊಂಡ್ಬಿಡಿ, ಹತ್ತಿರದೆಲ್ಲ ತೊಗೊಂಡ್ಬಿಡಿ, ಸಂಬಂಧಪಟ್ಟದ್ದೆಲ್ಲ ತೊಗೊಂಡ್ಬಿಡಿ ಅಂತ ಅರ್ಥ. ಇವತ್ತು ಬಡಿಸಿ ಬಡಿ ಅನ್ನ ಹಾಕಿ ಅನ್ನ ಹಾಕಿ ಅನ್ನ ಹಾಕಿ ಅನ್ನ ಹಾಕಿ ಅಂತ ಅರ್ಥ. ಎಲ್ಲ ಬೆಳೆಸಿ ಪದಾರ್ಥ ಬಿಡಿಸಕ್ಕೆ ಹೇಳೋದು ಅನ್ನ ಹಾಕಿ, ಮತ್ತೆ ಇವಾಗ ತುಂಬ ಇದಾಗಿರುತ್ತೆ ಕೆಲಸ ಇರೋದಿಲ್ಲ, ಅನ್ನಕ್ಕೆ ಏನು ಮಾಡ್ತೀವಿ ಅಂತಾರೆ. ಮತ್ತೆ ಸಾರಿಗೆ ಏನ್ ಮಾಡ್ತೀನಿ ಅಂತ ಕೇಳೋದಿಲ್ಲ. ಅನ್ನಕ್ಕಂದ್ರೆ ಏನರ್ಥ? ಎಂಟೈರ್ ಫುಡ್ ಕವರ್ ಮಾಡೋದು. ಅನ್ನ ಶಬ್ದದಿಂದ ಏನ್ ತಗೋಬೇಕು ನಾವಲ್ಲಿ? ಇಡೀ ಆಹಾರ ಅಂತ ಅರ್ಥ ಹೊರತು ಇದಲ್ಲ. ನಮೋ ಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತ ಏ, ಇದು ದೇವರ ವೈಭವ ಆಯಿತು. ಅದೆಲ್ಲ ಸರಿ, ಲಕ್ಷ್ಮೀದೇವಿ ಎಲ್ಲ ಕೂಡ ಇದ್ದೇ ಇದೆ. ಲಕ್ಷ್ಮೀದೇವಿಗೆ ಇದೆ ಅಂತ ಕೇಳಿದ್ರೆ ಇಂದಿರಾ ಅವರಿಗೆ ದೊಡ್ಡವನು ಅಂತ ಹೇಳೋದಕ್ಕೋಸ್ಕರ ಇಂದಿರಾ ಪತಯೇ ಅಂತ ಹೇಳಿದ್ರು. ಇದ್ರ ಲಕ್ಷ್ಮೀದೇವಿಯಲ್ಲಿ ಇಷ್ಟೇ ಹೇಳಿಬಿಟ್ಟಿದ್ರೆ ಮಹಾಲಕ್ಷ್ಮೀ ಶರ ಗುಣಗಳಿವೆ, ಆದರೆ ಅಮ್ಮ ನಿಂದಿರಾಪತಿ ಅಂತ ಹೇಳಿದ್ರೆ ಅವ್ರ ಮೇಲೆ ಇರೋದ್ರಿಂದ ಕಡಿಮೆ ಆಗ್ಬಿಟ್ರು. ಸರಿ, ಇದೆಲ್ಲ ಇರು, ನಮಗೇನು ಗ್ರಾಚಾರ ಆತಿ ಎಷ್ಟು ದೊಡ್ಡ ನಮಗೇನಂತ ಪಕ್ಕ ಕೋಟೆ ದೇಶ ಪಕ್ಕದ ಮೇಲೆ ಇರ್ಬೋದು. ಅವ್ರ ಪಾಡಿ ಅವರು ನಮ್ಮ ಪಾಡಿ, ನಾವು ಯಾತಕ್ಕೆ ನಮ್ಮನ್ನು ಕಂಡ್ರೆ ಅವ್ರು ಮಾತಾಡ್ಸೋದು ಅವ್ರ ಕಂಡ್ರೆ ನಮಗೆ ಭಯ ಹೋಗ್ಲಿಕ್ಕೆ ಬರೋದಿಲ್ಲ. ನಮ್ಮ ಪಾಡಿ ನಮ್ಮ ಅವ್ರ ಪಾಡಿಗೆ ಅಂತ ಕೇಳಿದರೆ ನಿಜ ನಿತ್ಯಾನಂದ ಭೋಜನದಾಯಿನೇ, ನಮಗೆ ಎಷ್ಟು ಕೊಡ್ತಾನೆ ಗೊತ್ತಾ? ಅದಕ್ಕೆ ಆತನ ಆರಾಧನೆ ಮಾಡಬೇಕು. ಅವನು ದೊಡ್ಡವನಾಗಿದ್ದಾನೆ, ನಮಗೆ ಬೇಕಾಗಿದೆ, ನಮಗೆ ಬೇಕಾಗಿದೆ. ಅವನ ಹತ್ರ ಇಲ್ಲ ಹೋಗೋದಿಲ್ಲ ಅವಾಗ. ನಮಗೆ ಕೋಟಿ ಬೇಗ ದುಡ್ಡು ಬೇಕಾಗಿದೆ, ದರಿದ್ರ ಹೋಗೋದಿಲ್ಲ ಅವರ. ಯಾಕಂದ್ರೆ ದುಡ್ಡು ನಾವು ಕೊಡೋ ಭಕ್ತಿ ಅವನಲ್ಲಿಲ್ಲ. ಇವ್ ಕೋಟ್ಯಾಧೀಶ ಹೋಗೋದಿಲ್ಲ, ಕೊಡೋ ಮನಸ್ಸು ಅವನಿಗಿಲ್ಲ. ಕೊಡೋ ಮನಸ್ಸಿಲ್ದ್ರೂ ಹೋಗೋದಿಲ್ಲ, ಕೊಡೋ ಯೋಗ್ಯತೆ ಇಲ್ಲದ್ರೂ ಹೋಗೋದಿಲ್ಲ. ದೇವರಲ್ಲಿ ಏನಿದೆ? ಅಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಿ. ನಮಗೆ ಬೇಕಾಗಿರೋದೇನು? ಆನಂದ. ಅದನ್ನು ಪರಮಾತ್ಮ ಕೊಡ್ತಾನೆ. ನಿತ್ಯಾನಂದ ಭೋಜನದಾಯಿನಿ. ಆಗ ನಮಗೆ ಪ್ರಶ್ನೆ ಬಂತು, ಲೋಕದಲ್ಲಿ ಕೆಲವು ಪದಾರ್ಥ ಆನಂದ ಸಿಗುತ್ತೆ ಅಂತ ಕೇಳಿದರೆ ನಿತ್ಯಾನಂದ ಸಿಗೋದಿಲ್ಲ. ಎಷ್ಟು ಸಿಗ ಈ ನಿತ್ಯಾನಂದ ಮತ್ತಿದ್ದಾರಲ್ಲ, ಇದಲ್ಲ ನಿತ್ಯಾನಂದ ಭೋಜನದಾಯಿನಿ. ನಿತ್ಯವಾದ ಆನಂದ ಭೋಜನವನ್ನು ಕೊಡ್ತಾನೆ. ಅಂತಿಂಥ ಭೋಜನ ಅಲ್ಲ. ಭೋಜನ ಎಷ್ಟೊತ್ತು ಮಾಡ್ತದೆ? ತುಂಬ ಹೆಚ್ಚಾದ್ರೆ ಭೋಜನ ವಿಷಾದ ಆಗುತ್ತೆ ನಮ್ಗೆ, ಏ ಬೇಡ ಅನಿಸ್ಬಿಡುತ್ತೆ. ಇದಾಗಲ್ಲ, ಆನಂದ ಎಂದು ಬೇಡ ಅಂತ ಅನಿಸೋದಿಲ್ಲ. ಅದರಿಂದಾಗೇನೆ ಆನಂದವನ್ನ ಭೋಜನ ರೂಪದಲ್ಲಿ ಕೊಡ್ತಾನೆ ಅಂತ ಹೇಳಿದ್ರಿಂದ ಪುಷ್ಪೂರ್ಣವಾಗಿ ಕೊಡ್ತಾನೆ ಅಂತ. ಭೋಜನ ಯಾವಾಗಲೂ ಪೂರ್ಣತ್ವದ ಸಂಕೇತ. ಅದೇ ರೀತಿ ಫಲಾರ ಬೇರೆ, ಭೋಜನ ಬೇರೆ. ಫಲಾರ ಅಂದ್ರೆ ಪೂರ್ತಿ ಕೊಟ್ಟರೆ ಫಲಾರ ಅಲ್ಲದು, ಭೋಜನ ಅಂದ್ರೆ ಅರ್ಧ ಆಗುವ ಪೂರ್ತಿ ಆಗಬೇಕು. ಅದಕ್ಕೆ ಆನಂದವನ್ನು ಭೋಜನವನ್ನ ಕೊಡ್ತಾನೆ ಹೊರತು ಫಲಾಹಾರವಾಗಿ ಕೊಡೋದಿಲ್ಲ ಪರಮಾತ್ಮ. ನಿತ್ಯಾನಂದವನ್ನು ನಿತ್ಯ ಅವರು ಒಂದೇ ಸೇರಿದ ಊಟಕ್ಕೆ ಕರಿ, ದಿವಸ ಯಾರು ಕರೀತಾರ? ನಿತ್ಯ ಕೊಡ್ತಾನೆ, ಅದು ಬಹಳ ವಿಶೇಷ. ತನು ಮನೆಗಳಿತ್ತಾದರೆ ಬರುಂಟೇನೋ ಲೋಕದೋಳು. ನಿತ್ಯಾನಂದವನ್ನು ಕೊಡ್ತಾನೆ, ನಿತ್ಯಾನಂದ ಭೋಜನವನ್ನು ಕೊಡ್ತಾನೆ. ದಾಯಿನೇ ಕೊಡ್ತಕ್ಕಂಥ ಸ್ವತಂತ್ರನಾಗಿದ್ದಾನೆ ಅಂತ ಪರಮಾತ್ಮನಿಗೆ ನಮಃ ಅಂತ ಹೇಳ್ತಾ ಹೆಸರಿಗೆ ಆಚಾರ್ಯ ಏನೇ ಬರೆದು ಕೊಡ, ಏನಿರ್ಬೇಕು ಅದರೊಳಗೆ? ಬರೀ ಸ್ತೋತ್ರ, ತತ್ವಶಾಸ್ತ್ರ ಪೂರ್ತಿ ಇರಬೇಕು. ಅದರಿಂದ ಇವತ್ತು ಸ್ತೋತ್ರ ಹೇಳಿದ ಅನ್ಕೋಬಾರದು. ಭೂವಾದಿ ಕಂಡ ಪಾರಾಯಣ ಮಾಡಿದ್ರೆ ಒಳ್ಳೆ ಸ್ತೋತ್ರ ಅದು. ನಮಗೆಲ್ಲ ಸ್ತೋತ್ರ ಪಾರಾಯಣ ಮಾಡಿ ಇದಕ್ಕೆ ಪಾರಾಯಣ ಅಂತ ತಿಳ್ಕೊಬಿಟ್ರೆ ನಾವು ಗ್ರಂಥ ಓದೋದೇ ಇಲ್ಲ ಜನ್ಮದಲ್ಲಿ, ಹಾಗಾಗಿಬಿಡುತ್ತೆ. ಹೇಳಿತಾ, ಯಾವ ಗ್ರಂಥ ಓದಿದ್ರು ದೇವ್ರ ಸ್ತೋತ್ರನೇ ಅದು. ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಆ ಪಾರಾಯಣ ಮಾಡ್ತಾ ಮಾಡ್ತಾ ಹೋದ್ರೆ ಎಲ್ಲ ಗ್ರಂಥಗಳು ಕೂಡ ನಮಗೆ ವಿಶೇಷವಾಗಿ ಸಿದ್ಧಿ ಬರುತ್ತೆ. ಸಿದ್ಧಿ ಬರೋದಿಲ್ಲ, ಕೇಳೋದು ಬಿಡೋದು ಆಗಬಾರ್ದು. ಏನೋ ಐದು ರೂಪಾಯಿ ಬ್ರಹ್ಮಸೂತ್ರ ಪಾಠ ಹೇಳ್ತಾರೆ, ವಾಸ್ತವಾದಿ ಪಂಚರೂಪಗಳಿರ್ತವೆ. ಅದು ಸಾಮಾನ್ಯ ಅರ್ಥ. ಇನ್ನು ಅನಂತ ರೂಪ, ಒಂದೊಂದು ಅಕ್ಷರದಲ್ಲಿ ಏನಿವೆ ಈಗ? ಎಲ್ಲ ಮಾತ್ರಕಾ ರೂಪಗಳು, ಪ್ರತಿಯೊಂದು ಮಾತ್ರಕಾ ರೂಪಗಳಾದ್ರಿಂದ ಇಷ್ಟೆಲ್ಲ ಕೂಡ ದೇವತೆಗಳ ರೂಪ ಇದೆ ಅದರೊಳಗೆ. ಅದಕ್ಕೆ ಕೆಟ್ಟ ಮಾತು ಯಾಕೆ ಕಾಡಬಾರ್ದು? ಕೆಟ್ಟ ಮಾತು ಯಾತಕ್ಕೆ ಬರೆಯಬಾರ್ದು? ಅಕ್ಷರಾಭಿಮಾನಿ ದೇವತೆಗೆ ಏನು ಮಾಡಿದಾಗುತ್ತೆ? ನಾವಾಗ ಅವಮಾನ ಮಾಡಿದಾಗ, ಅದನ್ನು ದುರುಪಯೋಗ ಮಾಡಿದಾಗುತ್ತೆ. ಯಾವುದೋ ಒಂದು ವಸ್ತು ತುಳಸಿ ಇದೆಲ್ಲ ಬಿಸಾಕ್ಬಿಟ್ರೆ ಹೇಗಾಗುತ್ತೆ ನೋಡಿ? ಆ ಥರ ತುಳಸಿ ಹೇಗೆ ಪರಿಪೂರ್ಣ, ಅದು ಎಲೆ ಪೂರ್ಣ, ದಳ ಇಡೀ ವೃಕ್ಷ, ಅದ್ರ ಮಣ್ಣು ತುಳಸಿಯ ಮೃತ್ತಿಕ ಕೂಡ ಏನದು ಮಹತ್ವ. ಅಲ್ಲಿ ಸೈಂಟಿಫಿಕಲಿ ಪ್ರೂವ್ಡ್ ಅದು. ಆ್ಯಕ್ಚುಲಿ ಮೃತ್ತಿಕೆ ಕಾಂಟ್ಯಾಕ್ಟ್ ಏನು ಬಂದಿದೆ, ತುಳಸಿ ಕಾಂಟ್ಯಾಕ್ಟ್ ಬಂದಿರೋದ್ರಿಂದ ಗುಣ ಏನು ಬರುತ್ತೆ ಅದರಲ್ಲಿ? ಆ ಗುಣಗಳೆಲ್ಲ ಬರುತ್ತೆ. ಹತ್ತಿರ ಇದ್ದ ಪದಾರ್ಥಕ್ಕೆಲ್ಲ ಅದು ಶಿಫ್ಟ್ ಆಗುತ್ತೆ. ಅದು ಆ ಮೆಡಿಸಿನ್ ಅಷ್ಟೇ ಅಲ್ಲ, ಸುತ್ತಮುತ್ತ ಪರಿಸರನೂ ಪ್ರಸಿದ್ಧ. ತುಳಸಿ ಇರ್ತಕ್ಕಂಥ ಪರಿಸರ ಕೂಡ ಏನಾಗುತ್ತೆ, ಪರಿಶುದ್ಧವಾಗಿ ದೇವತಾ ಸನ್ನಿಧಾನ ಬರೋದ್ರಿಂದ ಪದಗಳನ್ನು ಯಾವಾಗ ಹೇಗೆ ಉಪಯೋಗಿಸ್ಬೇಕು ಅಂದರೆ ಅದು ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು. ಅದಕ್ಕೆ ನಿಮೋ ನಮೋ ಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನ ದಾಯಿನೇ. ನಾವು ಉಪಯೋಗಿಸಿದಾಗಲೇ ಅಕ್ಷರಗಳು ದೇವತೆಗಳ ಪರಮಾತ್ಮ ಎಲ್ಲ ರೂಪ ಇರುತ್ತೆ, ಅನುಸಂಧಾನ ಇಲ್ಲ. ಅದೇ ಅನುಸಂಧಾನ ಇರುತ್ತೆ, ಆದ್ದರಿಂದ ಸಿದ್ಧಿ ಬರುತ್ತೆ. ಅವ್ರು ಶ್ಲೋಕ ನಾವು ಶ್ಲೋಕ ಮಾಡ್ಕೊಂಡು ಹೇಳ್ಬೋದು, ದೊಡ್ಡದಲ್ಲ. ಸಿದ್ಧಿ ಇರೋದಿಲ್ಲ, ನಾವೇ ಬರ್ಕೊಂಡ್ರೆ ಕೆಲಸ ಸಿಕ್ತು ಅಂತ ಯಾರು ಕೇಳ್ತಾರೆ ಅದನ್ನು? ಅವ್ರು ಆರ್ಡ್ರ್ ಕೊಟ್ಟರೆ ಸಿದ್ಧಿ ಆಗುತ್ತೆ, ನಾವೇ ಬರ್ಕೊಂಡ್ರೆ ಏನು ಉಪಯೋಗ ಇದೆ? ಆಚಾರ್ಯ ಮಾತಿಗೆ ಅಷ್ಟು ಬೆಲೆ ಇರೋದ್ರಿಂದ ಶ್ಲೋಕಗಳನ್ನು ನಿತ್ಯ ಪಾರಾಯಣ ಅಭ್ಯಾಸ ಮಾಡಬೇಕು. ನಮೋ ಮಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದ ಭೋಜನದಾಯಿನೇ. ಟೀಕಾರ ಲಿಂಕ್ ಕೊಡ್ತಾರೆ. ಹಿಂದೇನು ಹೇಳಿದರು? ಆತ್ಮಸಾದೃಶ್ಯದ ಅಂತ ಪದ ಉಪಯೋಗಿಸಿದರು. ಆತ್ಮಸಾದೃಶ್ಯದ ನೃಣಾಂ ಅಂತ ಹೇಳಿದರು. ಆತ್ಮಸಾದೃಶ್ಯದ ಇತ್ಯುಕ್ತಂ, ಆತನ ಸಾದೃಶ್ಯವನ್ನು ಕೊಡ್ತಾನೆ ಅಂತ ಹೇಳಿದರಲ್ಲ, ಏನು ಅದೇನದು? ಹಾಗಂದರೆ ನಚಾಯಂ ಪುರುಷಾರ್ಥ ಇತ್ತೇ ತತ್ ಪರಿಹಾಯ ಆದ್ಯಂ ವಿಶೇಷಣಂ. ದೇವರು ತನ್ನ ಸಾದೃಶ್ಯವನ್ನು ಕೊಡ್ತಾನೆ ಅಂತ ಹೇಳಿದರೆ ಅವನು ಹೇಗಿದ್ದಾನೆ ಯಾರಿಗೆ ಗೊತ್ತಿ? ಮತ್ತೆ ಅವ್ನು ನಮ್ಮ ಸಾದೃಶ್ಯ ಕೊಡಿ ಅಂತ ಕೂತ್ಕೊಂಡು ನೋಡಿದ್ರೆ ಅವನೇ ಕೆಲಸಕ್ಕೆ ಬರೆದವನು, ಏನು ಉಪಯೋಗಕ್ಕೆ ಬರಲಿಲ್ಲ. ಅದಕ್ಕಾಗಿ ದೇವ್ರು ಹೇಗಿದ್ದಾನು ಗೊತ್ತಾ? ತನ್ನ ಸಾದೃಶ್ಯ ಕೊಡ್ತಾನೆ, ಅವನು ಹೇಗಿದ್ದಾನೆ ಯೋಚನೆ ಮಾಡಿ ಫಸ್ಟು. ಇತ್ತೇ ತತ್ ಪರಿಹಾರ ಆದ್ಯಂ ವಿಶೇಷಣ, ಫಸ್ಟ್ ಅಜ್ಜೆಟ್ಟು ಅದಕ್ಕೆ ಅವಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಿ ಆಗಿರೋದ್ರಿಂದ ಅವನು ಸಾದೃಶ್ಯ ಕೊಡ್ತಾನೆ ಅಂತ ಹೇಗಿರ್ಬೇಕು? ಅದು ದೇವರ ಬಗ್ಗೆ ಮೊದಲನೇ ಸಹಪಂಕ್ತಿ ಅಂತ ಎಷ್ಟು ಮಹತ್ವ ಬರುತ್ತಾಗ, ಸಹಪಂಕ್ತಿ ಅಂತ ಹೇಗೆ ಮಹತ್ವ ಬರುತ್ತೋ ಹಾಗೆ ಪರಮಾತ್ಮ ಸದೃಶ ಆನಂದವನ್ನು ಕೊಡ್ತಾನೆ. ತಂದೆ ಆನಂದ ಕೊಡೋದಿಲ್ಲ, ಎಂಥ ಆನಂದ ಕೊಡ್ತಾನೆ? ಸದೃಶ ಆನಂದವನ್ನು ಕೊಡ್ತಾನೆ. ದೇವರ ಆನಂದ ಕೊಡ್ಲಿಕ್ಕೆ ಯಾತಕ್ಕೆ ಬರೋದಿಲ್ಲ ಅಂದರೆ, ಯಾತಕ್ಕೆ ಬರೋದಿಲ್ಲ, ಅದು ಪರಮಾತ್ಮನ ಅಭಿನ್ನ, ಅದು ಪರಮಾತ್ಮನ ಸ್ವರೂಪ, ಅದು ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ಹಾಲಿನ ಬಿಳಿ ಬಣ್ಣ ತೆಗಿಲಕ್ಕೆ ಬರುತ್ತಾ? ಅಂದರೆ ಹಾಲೇ ಹೋಗಿಬಿಡುತ್ತೆ, ಇಲ್ಲಿ ಬಿಳಿ ಬಣ್ಣ ಬರೋದೇ ಇಲ್ಲ, ಹಾಲಿನ ಸ್ವರೂಪ ಕೊಡೋದಿಲ್ಲ. ಸಿಮಿಲರ್ ಕೊಡ್ತಾನೆ, ಸಿಮಿಲರ್ ಬೇರೆ ಸೇಮ್ ಬೇರೆ, ಸಿಮಿಲರ್ ಕೊಡ್ತಾನೆ ಹೊರತು ಪರಮಾತ್ಮ ಸೇಮ್ ಕೊಡೋದಿಲ್ಲ. ಆದ್ಯಂ ವಿಶೇಷಣ ನಾ ಆನಂದ ಸ್ವರೂಪೇಣ ಪುರುಷಾರ್ಥ ಇತ್ಯಥೋ ನಿತ್ಯಾನಂದೇತಿ ವಿಶೇಷಣ. ಆಯಿತು ಬಿಡಿ, ಬರೀ ಆನಂದ ಇದ್ದ ಮಾತ್ರಕ್ಕೆ ಏನು ಉಪಯೋಗ ಬಂತು? ನಿತ್ಯಾನಂದ ಇದೆ, ಅದಕ್ಕೆ ಪರಮಾತ್ಮ ಅಷ್ಟಮ ನಿಜಾನಂದ ನಿತ್ಯಾನಂದ ಎರಡು ಮುಖ್ಯ. ಅದು ನಿಜಾನಂದ ನಿತ್ಯಾನಂದ ಆತನಿದೆ, ನಮಗೆ ನಿತ್ಯಾನಂದವನ್ನು ಕೊಡ್ತಾನೆ. ಭೋಜನಂ ಭೋಗ ಅನುಭವ ಇತಿ ಯಾವತ್ ಆನಂದ ಅನುಭವವನ್ನು ತಂದು ಕೊಡ್ತಾನೆ. ನಮಗೆ ಆನಂದ ಇರಬಹುದು, ಇವತ್ತು ಏನಾಗಿದೆ ಅದು ಬ್ಲಾಕ್ ಆಗಿಬಿಟ್ಟಿದೆ. ಸಂಸಾರಾವಸ್ಥೆಯಲ್ಲಿ ಸ್ವರೂಪದ ಆನಂದ ಏನಾಗಿದೆ, ಮುಚ್ಚೋಗಿಬಿಟ್ಟಿದೆ. ಪರಮಾತ್ಮ ಏನು ಮಾಡ್ತಾನೆ, ಅದನ್ನು ಅನುಭವಕ್ಕೆ ತಂದು ಕೊಡ್ತಾನೆ. ಸದಾಸುರ ಶಿರೋರತ್ನ ಪ್ರಭಾಮೋಷಿ ನಖದ್ವಿಷಿ ಕಮಲಾ ಕಮಿತುಹು ಪಾದಯುಗಲೇ ರತಿರಸ್ತುಮೇ. ಈಗ ಟೀಕಾರಾಯಣ ಮಂಗಳ ಮಾಡ್ತಾ ಇದ್ದಾರೆ, ಮುಕ್ತಾಯ ಮಾಡಿ ಹೇಳ್ತಾರೆ. ಸದಾ ಶಿರೋರತ್ನ ಪ್ರಭಾಮೋಷಿ ನಖದ್ವಿಷಿ ಕಮಲಾ ಕವಿತುಹು ಪಾದಯುಗಲೇ ರತಿಹಿ ಅಸ್ತು ಮೇ. ಮೇ ನನಗೆ ಮೊದಲು ಅಲ್ಲಿಂದ ಹೋಗ್ಬೇಕು. ಪಾಂತು ಅಸ್ಮಾನ್ ಅಂತ ಹೇಳಬೇಕಾದ್ರೆ ಪಾಂತು ಅಸ್ಮಾನ್, ಅಸ್ಮಾನ್ ಪಾಂತು ಅಂತ ಅನ್ವಯ ಹೇಗೋ ಇಲ್ಲಿ ಮೇ ನನಗೆ. ಪಾದಯುಗಲೇ ಯಾರ ಪಾದಯುಗಲೇ? ಕಮಲಾ ಕಮಿತುಹು ಪಾದಯುಗಲೇ. ಕಮಲಾ ಕಮಿತು ಅಂದರೆ ಕಮಲಾಪತಿ, ಕಮಲಾಪತಿಯಾದ ಶ್ರೀ ನಾರಾಯಣನ ಪಾದಯುಗಲೇ ಎರಡೂ ಪಾದಗಳಲ್ಲೂ ಸಹ. ರತಿಹಿ ಅಸ್ತು ಸದಾ ಭಕ್ತಿ ಇರಲಿ. ಮೇ ನನಗೆ ಸದಾ ಯಾವಾಗಲೂ ಕಮಲಾ, ಸದಾ ಮೊದಲಿದೆ, ಸದಾ ಯಾವಾಗಲೂ ಕೂಡ ಕಮಲಾಪತಿ ಕಮಲಾ ಕಮಿತು ಶ್ರೀಯಪತಿ ಲಕ್ಷ್ಮೀಪತಿಯಾದ ನಾರಾಯಣನ ಪಾದಯುಗಲೇ ಎರಡೂ ಪಾದಗಳಲ್ಲೂ ಸಹ ರತಿಹಿ ಅಸ್ತು ಭಕ್ತಿ ಬರಲಿ, ಸದಾಕಾಲ ಆಸಕ್ತಿ ಇರಲಿ ಅಂತ ಹೇಳಿ. ಹೇಗಿದ್ದಾನೆ ಪರಮಾತ್ಮನ ಪಾದಯುಗಲ ಹೇಗಿದೆ ಅಂತ ಪ್ರಶ್ನೆ ಈಗ ಅದು ಓದ್ಕೋಬೇಕು. ಮತ್ತೆ ಸದಾಸುರ ಶಿರೋರತ್ನ ಪ್ರಭಾಮೋಷಿ ನಖತ್ವಿಷಿ, ಸದಾನಂದನ ಬಿಡಿಸಿದರೆ ಸದಾರತಿ ರಸ್ತುಮೆ ಅಲ್ಲಿಗೆ ಅನ್ವಯ. ಕೂಡಿಸ್ಕೊಂಡು ಓದಿಬಿಟ್ಟಾಗ ಸದಾಸುರ ಶಿರೋರತ್ನ ಪ್ರಭಾಮೋಷಿ ನಖತ್ವಿಷಿ, ಪರತ್ವಿಷ್ಟ ಅಂದರೆ ಕಾಂತಿ, ನಖತ್ವಿಷಿ ಪಾದಯುಗಲದಲ್ಲಿ ಏನಿದೆ ಅದರ ನಖದ ಕಾಂತಿ ಹೇಗಿದೆ ಗೊತ್ತಾ? ಪಾದಗಳ ನಖ ಇದೆ, ನಖಗಳು ಎಂಥ ಕಾಂತಿ ಇದೆ ಅಂದರೆ ಪ್ರಭಾಮೋಷಿ ತ್ವಿಷಿ ಮೋಷಿ, ಮೋಷಿ ಅಂದರೆ ಮೀರತಕ್ಕಂತಹ ಯಾವುದನ್ನು ಮೀರತಕ್ಕಂತಹ ಪ್ರಭಾ ಕಾಂತಿಯನ್ನು ಮೀರತಕ್ಕಂತಹ ಯಾವ ಕಾಂತಿ? ರತ್ನ, ರತ್ನಕಾಂತಿಯನ್ನು ಮೀರತಕ್ಕಂತಹ. ಎಲ್ಲಿಯ ರತ್ನಗಳು ಅಂದರೆ ಶಿರಹ, ಶಿರೋರತ್ನದ ಕಾಂತಿಯನ್ನು ಮೀರತಕ್ಕಂತಹ. ಯಾರ ಶಿರಸ್ಸು ಅಂದರೆ ಸುರಶಿರಸ್ಸು, ದೇವತೆಗಳ ಶಿರಸ್ಸಿನ ಮೇಲೆ ಏನು ಮಣಿಗಳಿವೆ ಆ ಮಣಿಗಳ ಕಾಂತಿ ಏನಿದೆ ಆ ಕಾಂತಿಯನ್ನು ಮೀರಿಸ್ತಕ್ಕಂತಹ ನಖಗಳನ್ನು ಹೊಂದಿರತಕ್ಕಂತಹ ಪರಮಾತ್ಮನ ಪಾದಯುಗಲ ನನಗೆ ಪ್ರಿಯ ಭಕ್ತಿ ಬರಲಿ. ಇಲ್ಲಿಗೆ ಅನ್ವಯ, ಅಂದರೆ ಪರಮಾತ್ಮನ ಪಾದ ಇದೆ, ನಖ ಇದೆ. ನಖಕ್ಕೆ ಎಷ್ಟು ಬೆಳಕಿದೆ ಗೊತ್ತಾ ಪರಮಾತ್ಮನ ಪಾದ ನಖಕ್ಕೆ ಅಂತ ಕೇಳಿದರೆ, ದೇವತೆಗಳು ಒಂದು ಪರಮಾತ್ಮನವಾದ ನಮಸ್ಕಾರವನ್ನು ಮಾಡ್ತಾರೆ. ಅವ್ರು ಹೇಗೆ ಬರ್ತಾರೆ, ಒಳ್ಳೆ ರಕ್ತ ಕಿರೀಟ ಹಾಕ್ಕೊಂಡು ಬರ್ತಾರೆ, ಪರಮಾತ್ಮ ನಮಸ್ಕಾರ ಮಾಡ್ತಾರೆ, ಆ ಕಿರೀಟ ಜೋರ ಹೊಡಿತಾ ಇದೆ. ಆದರೆ ಪರಮಾತ್ಮ ನಮಸ್ಕಾರ ಮಾಡಿದಾಗ ಇತ್ತು ನಖದ ಕಾಂತಿ ಮುಂದೆ ಏನಾಗುತ್ತೆ ಅಂತವೋ ಎಲ್ಲ ಡಲ್ ಆಗಿ ಬಿಡುತ್ತೆ ಅಂತ ಹೇಳಿ. ಅಷ್ಟು ಬ್ರೈಟ್ ಈ ಕಡೆ ಬಂದರೆ ಭಾರಿ ಬ್ರೈಟು. ಪರಮಾತ್ಮ ಪಾದ ಹತ್ರ ಬಂದಷ್ಟ ಡಿಮ್ಮು. ಆ ಯಾತಕ್ಕೆ ಡಿಮ್ ಆದವು ಅಂದರೆ ಹೆಚ್ಚಿನ ಪ್ರಕಾಶ ಬಂದ ಕಡಿಮೆ ಪ್ರಕಾಶ ಏನಾದ್ರೆ ಮುಚ್ಚೋಗ್ಬಿಡುತ್ತೆ. ಜೀರೋ ಕ್ಯಾಂಡಲ್ ಬಲ್ಬ್ ಫಸ್ಟ್ ಕ್ಲಾಸ್ ಕಾಣಿಸ್ತಿರುತ್ತೆ, ದೊಡ್ಡದಾಗ್ತಾರೆ ಅದು ಕಾಣದೇ ಇಲ್ಲ. ಎಷ್ಟು ನಕ್ಷತ್ರ ಕಾಣುತ್ತೆ ಆಕಾಶದಲ್ಲಿ, ಸೂರ್ಯ ಹುಟ್ಟುತ್ತಾರೆ ಒಂದು ನಕ್ಷತ್ರನೂ ಕಾಣದೆ, ನಕ್ಷತ್ರ ಇಲ್ಲ, ನಕ್ಷತ್ರ ಎಲ್ಲ ಇವೆ ಅವು, ಆದರೆ ನಮ್ಮ ಕಾಂತಿಗೆ ಆ ಡಿಲ್ ಆಗಿಬಿಡುತ್ತೆ. ಸೊ ಪರಮಾತ್ಮನ ಒಂದು ನಖದ ಕಾಂತಿ, ಪಾದದ ಕಾಂತಿ ಅಲ್ಲ, ಮತ್ತು ಒಂದು ಉಗುರಿನ ಕಾಂತಿ ಇಷ್ಟಲ್ಲ, ಒಂದು ಉಗುರಿನ ಕಾಂತಿಗೆ ಎಲ್ಲ ದೇವತೆಗಳ ತಲೆ ಮೇಲಿರ್ತಕ್ಕಂಥ ರತ್ನಗಳ ಕಾಂತಿಯೆಲ್ಲ ಮಂಕಾಗಿ ಬಿಡುತ್ತದಲ್ಲ, ಅಂಥ ನಖಗಳನ್ನು ಹೊಂದಿರತಕ್ಕಂಥ ಪರಮಾತ್ಮನ ಎರಡೂ ಪಾದಗಳಲ್ಲಿ ನನ್ನ ಮನಸ್ಸು ಸದಾ ಆಸಕ್ತವಾಗಲಿ ಅಂತ ಹೇಳಿದ್ರು ದೇವರು. ಒಳ್ಳೆ ಕಾವ್ಯ, ಒಳ್ಳೆ ಶಾಸ್ತ್ರ. ಈ ಮಾತನ್ನು ಕಾಳಿದಾಸ ಏನು ಮಾಡ್ತಾರೆ ಗೊತ್ತಾ? ಯಾರ್ಯಾರಿಗೂ ಉಪಯೋಗಿಸ್ಬಿಡ್ತಾರೆ, ಅವಾಗ ಅನರ್ಥ ಆಗಿಬಿಡುತ್ತೆ ಗೊತ್ತಾ? ಯಾರ್ಯಾರು ಹಾಕಿಬಿಟ್ರೆ ಫ್ಯಾನ್ಸಿ ಡ್ರೆಸ್ ಆಗಿಬಿಡುತ್ತೆ. ಕಿರೀಟರ್ ರಾಜಿಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಬೇರೆಯವ್ರು ಹಾಕಿಕೊಂಡು ಏನಾಗುತ್ತೆ? ಫ್ಯಾನ್ಸಿ ಡ್ರೆಸ್ ಕಂಡ ಕಾಣುತ್ತೆ ಅಷ್ಟೇ. ಸೊ ಬುಡದ ಕವಿಗಳಿಗೂ ಶಾಸ್ತ್ರ ಕವಿಗಳಿಗೂ ವ್ಯತ್ಯಾಸ ಅಷ್ಟೇ. ಅವರೆಲ್ಲ ಪದಗಳು ಮಿಸ್ಯೂಸ್ ಮಾಡಿಬಿಡ್ತಾರೆ, ಅದು ಎಲ್ಲೆಲ್ಲೋ ಯಾರ್ಯಾರು ಹೇಳೋ ಪದಗಳನ್ನ ಏನು ಮಾಡಿಬಿಡ್ತಾರೆ, ಯಾರ್ಯಾರು ಹೇಳಿಬಿಡ್ತಾರೆ. ನಮ್ಮಲ್ಲಿ ಆಗಲ್ಲ, ಯಾರು ಹೇಳ್ತಾರೆ, ಯಾರು ಹೇಳೋ ಅವರಿಗೆ ಹೇಳ್ತಾರೆ. ಅದರಿಂದ ದೇವತೆಗಳಿಗೂ ಒಳ್ಳೆ ಗೌರವ, ಸದಾ ಶಿರೋರತ್ನ ಅಂತ ಕೊಂಡಾಡಿದರು. ಆದರೆ ಪರಮಾತ್ಮನ ಮಹಿಮೆಯಿಂದ ಅವ್ರ ಮಹಿಮೆ ಕಡಿಮೆ ಅಂತ ಹೇಳೋದಕ್ಕೋಸ್ಕರ ಮಂಕಾಗುತ್ತೆ ಅಂತ ಹೇಳಿದರು. ಅಲ್ಲಿ ಯಾರು ಯೋಗ್ಯತೆಯೂ ಬಿಟ್ಟಿಲ್ಲ, ಆದರೆ ತಾರತಮ್ಯ ಬಿಡದಂತೆ ವರ್ಣನೆ ಮಾಡ್ತಾರೆ. ಬೇರೆಯವರು ತಾರತಮ್ಯವನ್ನು ಒಳಕೋತಷ್ಟು ತಮ್ಮನ್ನೇ ಮೈ ಮರೆತು ಬಿಡ್ತಾರೆ, ಆ ರೀತಿ ಆಗಿಬಿಡುತ್ತೆ. ಅದಾಗಬಾರ್ದು, ಅದಾದರೆ ಏನರ್ಥ? ಅದು ಸೋಲು, ಆ ಕಾವ್ಯ ಯಶಸ್ವಿಯಾದ ಕಾವ್ಯ ಆಗೋದಿಲ್ಲ. ಹಾಂ, ಪದಯುಗದಲ್ಲಿ ನಖಯುಗದಲ್ಲಿ ಪದಯುಗದ ಕಾಂತಿಯ ಕಾಣುತ್ತಾ ಅಂತ ಹೇಳ್ಬೇಕಾದ್ರೆ ಇದೆಲ್ಲ ಸ್ಫೂರ್ತಿ. ಅದಕ್ಕೆ ಗರುಡ ದೇವರು ದೇವರನ್ನು ನೋಡೋದು ಭಾರಿ ಕಷ್ಟ, ಯಾಕೆ ಹೇಳಿ? ಏರ್ ಕುಡಿಸ್ಕೊಂಡ್ಬಿಟ್ಟಿದ್ದಾರೆ, ಬೇಡ್ಕೊಂಡ್ರೆ ಹೀಗೆ ತಲೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ದರ್ಶನ ಆಗುತ್ತಂತ ಹೇಗೆ ಅಂದರೆ ಹೀಗೆ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ ಹೌದಲ್ಲ. ಇಟ್ಕೊಂಡಾಗ ಪರಮಾತ್ಮನ ಪಾದ ಹೀಗೆ ಇಟ್ಕೊಂಡ್ಬಿಟ್ಟಿರ್ತಾನೆ, ಪರಮಾತ್ಮ ಪಾದ ಹೇಗಿದೆ ಉಗ್ರ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆ ತನ ತಿರುಗಿದಲ್ಲಿ ಕಾಂತಿಯಲ್ಲಿ ಕಾಣ್ತಾ ಇದೆ, ಇಲ್ಲಿ ನೋಡಿ ಆನಂದ ಪಡ್ತಾರೆ ಅದು, ಗೊತ್ತಾಯ್ತಾ? ರಿಫ್ಲೆಕ್ಷನ್, ಅದೇ ಒಳ್ಳೆ ಪೊಯೆಟ್ರಿ ಅದು, ಗೊತ್ತಾಯ್ತಾ? ಜಗನ್ನಾಥದಾಸರ ಒಳ್ಳೆ ಕಾವ್ಯ. ಅದನ್ನು ಮಾಡಿದಾಗ ನಗಧರ ರೂಪಗಳ ಕಾಣುತ್ತಾ ಕುಣಿದಾಡ್ತಾರೆ ಅಂತಾರೆ. ಅದು ಯಾವಾಗ ಯಾವಾಗಲೂ ನೋಡ್ತಿರ್ಬೋದು, ಸಿಂಪಲ್ ಆಗಿ ತಲೆ ಎತ್ತಬೇಕಾಗಿಲ್ಲ, ಸರಳವಾಗಿ ನೋಡ್ತಾ ಇದ್ದಾರೆ. ಈ ಮೂಲಕ ಹೇಳ್ತಾ ತತ್ವನ ಹೇಳ್ತಾರೆ ಅಂದ್ರೆ ವಾಯುದೇವರತ್ತೆ ಡೈರೆಕ್ಟ್ ನೋಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಈ ರೀತಿ ನೋಡ್ತಾರೆ ಅಂತ ಅರ್ಥ, ಗೊತ್ತಾಯ್ತಾ? ಅಲ್ಲಿ ತಾರತಮ್ಯ ಬಂತು. ಮತ್ತೆ ವಾಯುದೇವರು ಹೀಗೆ ನೋಡ್ತಾರೆ, ಇವ್ರು ಹಾಗೆ ನೋಡಾಗಿಲ್ಲ. ಯಾಕಂದ್ರೆ ತಲೆ ಎತ್ತು ನೋಡಾಗಿಲ್ಲ ಅಂದ್ರೆ ಈ ರೀತಿ ಇಂಡೈರೆಕ್ಟ್ ದರ್ಶನ, ಹತ್ತಿರ ದರ್ಶನ, ದೂರ ದರ್ಶನ ಬೇರೆ, ನೋಡ್ತಾರಕ್ಕೆ ತಳಿದ್ವಾರ ದರ್ಶನ ಮಾಡೋದು ಬೇರೆ, ಗೊತ್ತಾನೆ? ಆ ದರ್ಶನ ವೆರೈಟಿ ಇದೆ, ದರ್ಶನ ಆಗುತ್ತೆ ಯಾವಾಗಲೂ ಆಗುತ್ತೆ, ಆ ರೀತಿ ಆಗೋ ಸಾಧ್ಯತೆ ಇಲ್ಲ. ಅದು ಕ್ಲಾರಿಟಿ ಲ್ಯಾಕ್ಸ್ ಅಂತೇಳಿ. ಅದಕ್ಕೋಸ್ಕರ ಅವರು ಮಹಾಲಕ್ಷ್ಮಿಯ ಜೊತೆಗೆ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ, ಸದಾ ದೇವರ ಜೊತೆ ಸರ್ವತ್ರ ವ್ಯಾಪ್ತರಾದ್ದರಿಂದ ದೇವರಂತೆ ಅವ್ರು ನೋಡೋ ರೀತಿಯೇ ಬೇರೆ ಆಗಿಬಿಡುತ್ತೆ. ಇಲ್ಲೂ ತಾರತಮ್ಯವನ್ನು ಹೇಳ್ತಾರೆ. ಹೌದು, ಅವ್ರ ಪಾದದೋಳಿ ಹಾಗೇನೆ, ವಾಯುದೇವರ ಪಾದದೋಳಿ ಬೆಳೆಯಲಕ್ಕೂ ಇವ್ರು ಬರ್ತಾರೆ, ಪರಮಾತ್ಮನ ಪಾದ ಹತ್ರ ಹೋಗ್ತಾರೆ. ಆಚಾರ್ಯ ರಾಮಾವತಾರ ವರ್ಣನೆ ಮಾಡಬೇಕಾದ್ರೆ ನಿರ್ಣಯದಲ್ಲಿ ಬರೀತಾರೆ, ನಿತ್ಯ ರಾಮದೇವರ ಹತ್ರ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತಿನಿತ್ಯ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು. ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡ್ತಾರಲ್ಲ, ಸಬ್ರಹ್ಮ ರುದ್ರ ಮರುದರ್ಕ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ, ನಿರ್ಣಯದ ವಾಕ್ಯ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಬಂದು ತಮ್ಮ ಕಿರೀಟಮಣಿಗಳನ್ನು ಗಟ್ಟಿಸಿಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇದ್ರು ರಾಮದೇವರಿಗೆ. ಮೂಲ ರೂಪದಲ್ಲಿ ಮನೆ ಮಾಡ್ತಾರೆ, ಅವತಾರ ರೂಪದಲ್ಲಿ ಇದ್ದವನ್ನು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಕಣ್ಣಾರೆ ಜನಗಳು ನೋಡ್ತಿದ್ದಾರೆ ಅಂದ್ರೆ ಎಷ್ಟು ಹರಿಸರ್ವತ್ವತ್ವ ಜ್ಞಾನ ದೃಢವಾಗ್ತಿತ್ತು ಅವರಿಗೆ. ಅದರಲ್ಲಿ ತಾತ್ಪರ್ಯ ಇದೆಲ್ಲ ಜ್ಞಾಪಿಸಿಕೊಂಡ್ರೆ ದೇವರ ಒಂದು ಮಹಿಮೆಯನ್ನ, ಆತನ ನಖದ ತುತಿ ಮಂದಿ ಎಲ್ಲಾ ದೇವತೆಗಳ ಕಿರೀಟಮಣಿಗಳು ಡಲ್ ಆಗಬೇಕಾದ್ರೆ ಎಲ್ಲಿ ಜೀವೇಶ್ವರ ಐಕ್ಯ ಬರುತ್ತೆ, ಸಾಮ್ಯ ಬರುತ್ತೆ? ಇಲ್ಲಿಗೆ ಅನ್ವಯ ಮತ್ತೆ ಅದು ಸಾಮ್ಯ ಐಕ್ಯ ಬರೋ ಚಾನ್ಸ್ ಇದೆಯಾ? ಎಲ್ಲಿ ಪರಮಾತ್ಮ, ಎಲ್ಲಿ ಇವರೆಲ್ಲ ಕೂಡ ಅವರ ಕಿರೀಟಮಣಿಗಳು ಆತನ ಪಾದದ ಪರಮಾತ್ಮ ಮಣಿ ಹಾಕೊಂಡೇ ಇಲ್ಲ, ನಖದೇ ಮಣಿ ಆತನೆ, ಪರಮಾತ್ಮ ನಖವೇ ಮಣಿ. ಅವರು ಮಣಿಯಿಂದ ಬೆಳಗ್ತಾರೆ, ಸ್ವರೂಪ ಶಕ್ತಿ ಅಲ್ಲ ಅದು, ಮಣಿಯೇ ಬೆಳಕಷ್ಟೇ ಅದು. ಪರಮಾತ್ಮದ ಬರೀ ಸ್ವರೂಪ ನಖ ಎಂಥದ್ದು, ಪರಮಾತ್ಮನದು ಸ್ವರೂಪಭೂತವಾದದ್ದು. ಸ್ವರೂಪಭೂತವಾದ ನಖ ಅಂತ ಹೇಳಿದ್ರೆ ಸ್ವರೂಪ ಆನಂದ, ಅದು ಸ್ವರೂಪಭೂತವಾದ ಆನಂದ. ಆದ್ದರಿಂದ ದೇವರ ಮಹಿಮೆಯೇ ಉಳಿದವರ ಮಹಿಮೆಯನ್ನು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಎಲ್ಲ ಸೂಚಿತ, ತಾರತಮ್ಯದಲ್ಲಿ ಹಾಗಿರ್ತಾರೆ. ಸದಾಸುರ ಶಿರೋರತ್ನ ಪ್ರಭಾಮೋಷಿ ನಖತ್ವಿಷಿ ಕಮಲಾ ಕಮಿತುಹು ಪಾದ ಯುಗಲೇ ರತಿರಸ್ತುಮೇ. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಮತ್ತೆ ಒಂದು ಪಾದ ಅನ್ಬೇಕಾಗಿತ್ತು, ಪಾದ ಯುಗಲೇ ಅಂತ ಯಾತಕ್ಕೋಸ್ಕರ ಕೇಳಿದರೆ? ಹೇಳಿದ್ದಾರೆ ಈಗಾಗಲೇ, ಪರಮಾತ್ಮನ ಬಲಗಾಲಿಗೆ ಏನಂತ ಹೆಸರು? ಆನಂದ. ಎಡಗಾಲಿಗೆ ಜ್ಞಾನ. ಅದಕ್ಕೋಸ್ಕರ ಸಿದ್ಧಾನಂದ ಸಮುದ್ದಿಷ್ಟ ವರೀತಿ ಜ್ಞಾನ ಮುಚ್ಚತೆ ಮೋಕ್ಷದಾನೇನ ತಜ್ಞಾನ ಸುವರಸ್ಯ ಪದದ್ವಯ ಮತ್ತು ಬೃಹತ್ ಭಾಷೆಯಲ್ಲಿ ಆಚಾರ್ಯ ಬರೆದ ಅರ್ಥ. ನಮಗೆ ಜ್ಞಾನ ಅಂದ ಎರಡೂ ಬೇಕಾದ್ರಿಂದಾಗಿನೇ ಪರಮಾತ್ಮನ ಯಾವಾಗಲೂ ಏನಂತ ಮಾಡಬೇಕು, ನಮ್ಮಷ್ಟು ಒಂದು ಕಾಲಿ ನಮಸ್ಕಾರ ಮಾಡೋ ಪದ್ಧತಿ ನಮ್ಮಲ್ಲಿಲ್ಲ. ಏನು ಮಾಡ್ತಾರೆ, ಒಂದು ಪಾದ ಪೂಜೆ ಒಂದು ಕಾಲಿ ಮಾಡೋದು ನೋಡಿದ್ರೆ ಯಾರು ಕೂಡ, ಎರಡು ಕಾಲಿ ಮಾಡ್ತಾರೆ. ಅದೇ ರೀತಿಯೇ ಅವರು ವರ್ಣನೆ ಮಾಡಬೇಕಾದ್ರೂ ಕೂಡ ಪಾದವನ್ನು ಎರಡು ಸತ್ತು ವರ್ಣನೆ ಮಾಡೋದು, ಅದೇ ರೀತಿ ಎರಡು ಪಾದ ಅಂತ ಕರೆಯೋದು, ಅದು ಲೋಕದಲ್ಲಿ ಬಂದ ರೂಢಿ ಯಾತಕ್ಕೆ ಅಂದರೆ ಈ ರೀತಿ ಎರಡು ಸುವಿ ಮತ್ತು ಆನಂದ ಎರಡೂ ಬರಬೇಕು ಅಂತೇಳಿ ಎರಡು ರೀತಿಯ ಆರಾಧನೆ ಮಾಡೋ ಪದ್ಧತಿ ಬಂದಿದೆ. ಸದಾಸುರ ಶಿರೋರತ್ನ ಪ್ರಭಾಮೋಷಿ ನಖದ್ವಿಷಿ ಕಮಲಾ ಕಮಿತುಹು ಪಾದಯುಗಲೇ ರತಿಹಿ ಅಸ್ತುಮೇ. ಅಷ್ಟಾಯ್ತು. ಅಷ್ಟಾದ ಮೇಲೆ ಈಗ ವ್ಯಾಸರಾಜರ ಉತ್ತರ ಮಂಗಲ ಶ್ಲೋಕ ಅವ್ರು ಹೇಗಿದೆ ನೋಡಿ. ಹಯಗ್ರೀವ ಪದಾಂಭೋಜ ಬರೆಯೋಕ್ಕಿಂತ ಮುಂಚೆ ಏವಂ ಪರಿಸಮಾಪಿತ ತತ್ವ ಪ್ರಕಾಶಿಕಾ ವ್ಯಾಖ್ಯ. ಸೊ ಟೀಕಾರಾಯರ್ಗಂತಕ್ಕೆ ಏನಂತ ಹೆಸರು, ಆಚಾರ್ಯಗ್ರಂಥಕ್ಕೆ ಏನಂತ ಹೆಸರಾಯಿತು? ತತ್ವ ಪ್ರಕಾಶಿಕ. ಟೀಕಾರಾಯರ್ಗಂಥಕ್ಕೆ ಏನು ಹೆಸರು? ತತ್ವ ಪ್ರಕಾಶಿಕ ವ್ಯಾಖ್ಯ. ಅದಕ್ಕೆ ಭಗವಾನ್ ಟೀಕಾಕಾರ ಏತಾದೃಶ ಟೀಕಾಕರಣಸ್ಯ ಅಂತತಃ ನಾರಾಯಣ ಪ್ರೀತಿ ಪ್ರಯೋಜನ. ಇಂತಹ ಟೀಕಾ ಬರೆದ ಮುಖ್ಯ ಉದ್ದೇಶ ಏನು ಅಂದರೆ ಜನಪ್ರಿಯತೆ ಇತ್ಯಾದಿಗಳೆಲ್ಲ, ಅಂತತಃ ಅಂದ್ರೆ ಫೈನಲಿ ಮುಖ್ಯವಾದ ಗುರಿ ಏನು ಅಂದರೆ ನಾರಾಯಣ ಪ್ರೀತಿ, ನಾರಾಯಣ ಪ್ರೀತಿಯಾಗಿದೆ ಅದೇ ಪ್ರಯೋಜನ ಇತಿ ಜ್ಞಾಪಯನ್ ತತ್ ಪ್ರೀತಿಂ ಪ್ರಾರ್ಥಯತೆ. ದೇವರ ಪ್ರೀತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸದಾ ಸುರೇತಿ ಹಯಗ್ರೀವ ಪದಾಂಭೋಜ ನಖದೀಧಿತಿ ಚಂದ್ರಿಕಾಂ ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಪಿಪಾ. ಅವ್ರು ಹೇಗೆ ಒಳ್ಳೆ ಕಾವ್ಯ ಇವ್ರದ್ದು ಕೂಡ, ಇವರೆಲ್ಲರೂ ಒಂದೇ ರೀತಿ ಮೇಂಟೈನ್ ಮಾಡ್ತಿದ್ದಾರೆ. ಆಚಾರ್ಯ ದೇವನು ಸೂರ್ಯ ಅಂತ ಕರೆದು ಬಿಡ್ತು, ಗೊತ್ತಾಯ್ತಾ? ದೇವನು ಸೂರ್ಯ ಅಂತ ಕರೆದು ತಮ್ಮನ್ನು ಸೂರ್ಯ ಅಂತ ಕರೆದ್ರು. ಆಮೇಲೆ ದೇವರು ಸೂರ್ಯ ಅಂದ ತಕ್ಷಣನೇ ಓ ಇಡೀ ಒಟ್ಟಾಗಿ ದೇವರು ಸೂರ್ಯ ಅಂತ ತಿಳ್ಕೊಂಡ್ಬಿಡಬೇಡಿ, ಆತನ ಪ್ರತಿಯೊಂದು ಉಗುರು ಮೊದಲಾದವುಗಳು ಸೂರ್ಯನಷ್ಟೇ ಪ್ರಕಾಶ ಕೊಡುತ್ತೆ ಅಂತ ಹೇಳಿದರು. ಅದನ್ನು ಮೀರಿ ಅನಂತ ಸೂರ್ಯ ಪ್ರಕಾಶ ಅಂತ ಹೇಳಿಬಿಟ್ರು. ಅಲ್ಲಿಗೂ ಅರ್ಥ ಆಗಲಿಕ್ಕೋಸ್ಕರ ಏನು ಮಾಡಿದರು, ಇವರು ಸೂರ್ಯಾದಿಗಳ ಪ್ರಕಾಶನೇ ಡಿಮ್ ಆಗುತ್ತೆ ದೇವ್ರ ಮುಂದೆ ಅಂತ ಅದನ್ನು ಹೇಳಿದರು. ಟೀಕಾರ ಅದಕ್ಕೇನು ಮಾಡ್ತಿದ್ದಾರೆ ಈಗ, ಬ್ರಹ್ಮಾಮೋಷಿ ನಖತ್ ವಿಷಯ ಅಂತ ತಂದುಬಿಟ್ಟು ಇಡೀ ದೇವರ ಕಾಂತಿ ಅಲ್ಲ ನಖದ ಕಾಂತಿ ಅಂತೇಳಿ ಅದು ಟೀಕಾ ವಿವರಣೆ ಕೊಟ್ಟರು. ಇದೇನು ಮಾಡ್ತಾರೆ ಈಗ ವ್ಯಾಸರಾಜರು, ಹಯಗ್ರೀವ ಪದಾಂಭೋಜ ನಖ ದೀಧಿತಿ ಚಂದ್ರಿಕಾ ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಪಿಬ. ಹೇ ಮನಶ್ಚಕೋರ, ಮನಸ್ಸು ಎಂಬ ಚಕೋರ ಪಕ್ಷಿಯೇ, ಮನಸ್ಸು ಎಂಬ ಚಕೋರ ಪಕ್ಷಿಯೇ ಸಂಬೋಧನೆ. ಏನು ಮಾಡ್ಬೇಕು ನೀನೀಗ, ಏನಾಗಿದ್ದಿ ಗೊತ್ತಾ ನೀನೀಗ? ಸಂಸಾರ ಸಂತಪ್ತ ಚಕೋರ ಪಕ್ಷಿಗೆ ಭಾರಿ ಬಿಸಿಲಿನಲ್ಲಿ ಭಾರಿ ತಾಪ ಆಗಿಬಿಡುತ್ತಂತೆ. ಆ ತಾಪ ಯಾವಾಗ ಹೋಗುತ್ತಂತ? ಅದಕ್ಕೆ ಬೆಳದಿಂಗಳು ಬಂದರೆ ಹೋಗುತ್ತೆ. ಸೊ ಸಂಸಾರ ಅಂದರೆ ನಮಗೆ ತಾಪ, ಅದರಿಂದಾಗಿ ಮನಸ್ಸೇ ಚಕೋರ ಪಕ್ಷಿ. ಮನಸ್ಸಿಗೆ ಏನಾಗಿದೆ ಈಗ? ಖೇದ ಆಗಿಬಿಟ್ಟಿದೆ, ತುಂಬ ಖೇದ ಆಗಿದೆ. ಅದು ಸಮಾಧಾನ ಆಗಬೇಕಾಗಿದೆ ಆ ಪಕ್ಷ. ಅದಕ್ಕೇನು ಬೇಕೀಗ? ಚಂದ್ರನ ಬೆಳದಿಂಗಳು ಬೇಕು. ಆ ಚಂದ್ರಿಕಾಂ, ಬೆಳದಿಂಗಳನ್ನು ಆಶ್ರಯಿಸು. ಯಾವುದದು? ನಖದಿ ದಿತಿ ಚಂದ್ರಿಕಾಂ. ಅದಕ್ಕೆ ನಖತ್ವಿಷಿ ಅಂತ ಅಧಿಕಾರ ಮಾತಿದೆಯಲ್ಲ, ಅಲ್ಲಿ ಎನ್ಲಾರ್ಜ್ ಮಾಡಿದ್ರು. ನಖತ್ವಿಷಿ ಪರಮಾತ್ಮನ ಪಾದದ ಕಾಂತಿ ಇದೆಯಲ್ಲ, ನಖ ದೀದಿತಿ ಚಂದ್ರಿಕಾಂ. ದೀದಿತಿ ಅಂದ್ರೆ ಒಂದೇ, ತಿಟ್ ಅಂದ್ರೆ ಒಂದೇ. ತಿಟ್ ಅಂದ್ರೆ ಕಾಂತಿ, ದೀದಿತಿ ಅಂದ್ರೆ ಕಾಂತಿ. ನಖ ದೀದಿತಿ ಚಂದ್ರಿಕಾಂ, ಪಾದದ ಬೆಳದಿಂಗಳಿ ಪ್ರಕಾಶದ ಚಂದ್ರಿಕೆಯನ್ನ, ಪಾದದ ಬೆಳದಿಂಗಳು ಪಾದದ ಪ್ರಕಾಶ ಎಂತಕ್ಕಂಥ ಬೆಳದಿಂಗಳನ್ನ. ಯಾರ ಪಾದ ಅಂತ ಕೇಳಿದರೆ ಪದಾಂಭೋಜ, ಪದಾಂಭೋಜ ಪಾದಕಮಲದ ಬೆಳಕಿನ, ಪಾದಕಮಲದ ನಖದ ಬೆಳಕು ಎಂದ ಚಂದ್ರಿಕೆಯನ್ನು ಆಶ್ರಯಿಸಿಬಿಡು. ಯಾರ ಪಾದ ಅಂದರೆ ಹಯಗ್ರೀವ ಪದಾಂಭೋಜ, ಹಯಗ್ರೀವ ರೂಪಿ ಪರಮಾತ್ಮನ ಪದಾಂಭೋಜ ಪಾದಕಮಲದ ನಖ, ಅಲ್ಲಿರ್ತಕ್ಕಂಥ ಉಗುರಿನ ದೀಧಿತಿ ಬೆಳಕು ಎಂತಕ್ಕಂತಹ ಚಂದ್ರಿಕಾಂ ಚಂದ್ರಿಕೆಯನ್ನು ಬೆಳದಿಂಗಳನ್ನು. ಹೇ ಸ್ವನಶ್ಚಕೋರ, ಅಲ್ಲಿ ಮನಸ್ಸೆಂಬ ಚಕೋರ ಪಕ್ಷಿಯೇ, ಸತತಂ ಪಿವ ಯಾವಾಗಲೂ ಕೂಡ ಏನು ಮಾಡಬೇಕು? ಬೆಳದಿಂಗಳನ್ನು ಕುಡಿಯುತ್ತದೆ, ಬೆಳದಿಂಗಳು ಪಾನ ಮಾಡುತ್ತದೆ, ಸದಾ ಕುಡಿತಾ ಇರು. ಪಿಬತ ಭಾಗವತಂ ರಸಮಾಲಯ ಎಂಬಿದ್ದಾಗೆ ಸದಾ ಪಾನ ಮಾಡು. ಅವಾಗ ಏನಾಗುತ್ತೆ? ತಾಪ ಆಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾವಾಗಲೂ ಯಾತು ಕುಡಿಬೇಕು ಅಂದರೆ ಯಾವಾಗಲೂ ತಾಪ ಇರೋದ್ರಿಂದ ಏನಾಗಬೇಕಾಗ? ಯಾವ ಫ್ಯಾನ್ ಯಾವಾಗಲೂ ಹಾಕೊಡ್ತದೆ, ನಿದ್ದೆ ಬರೋರು ಫ್ಯಾನ್ ಅಲ್ಲ. ಆಚಿಸಿದ್ರೆ ಮತ್ತೆ ಹೆಸರಾಗುತ್ತೆ, ಮಲಗಿರ್ತಾರೆ ಯಾರೋ, ಫ್ಯಾನ್ ಮತ್ತೆ ಎದ್ದುಬಿಡ್ತಾರೆ. ಅದೇ ಮಲಗಿದಾಗಲ ಏನಾಗ್ತಿರ್ತಾನೆ ಇರ್ಬೇಕಾದ್ವು. ಅದಕ್ಕೋಸ್ಕರ ಸದಾಕಾಲ ನಿನಗೆ ಆನಂದ ಬೇಕು ಅಂದರೆ ಸದಾಕಾಲ ದೇವರು ಸ್ಮರಣೆ ಮಾಡು. ಹಯಗ್ರೀವ ಪದಾಂಭೋಜ ನಖ ಅಂದ್ರೆ ಎಲ್ಲರೂ ಕೂಡ ಪ್ರಕಾಶನೆ ಮುಂದಿಟ್ಟುಕೊಂಡ್ರು. ಆಚಾರ್ಯ ಹೇಳಿದ ಪದನೇ ಟೀಕಾರರು ಮುಂದುವರಿಸಿದರು. ಅದನ್ನೇನು ಮಾಡಿದ್ರು ಇವರು? ಸೂರ್ಯ ಪರಮಾತ್ಮ ಆಗಬೇಕಾಗಿಲ್ಲ, ಬೆಳದಿಂಗಳಾದರೂ ಸಾಕರಾಗ. ಸೂರ್ಯನ ಬೆಳಕು ಬೇರೆ, ಚಂದ್ರನ ಬೆಳಕು ಬೇರೆ, ದೇವರಿಗೆ ಮಾತ್ರ ವ್ಯತ್ಯಾಸನೇ, ಸ್ವಗತವೇದ ವಿವರ್ಜಿತ. ಅದು ಬೆಳದಿಂಗಳಾಗಿಯೂ ಕೊಡ್ತಾನೆ, ಸೂರ್ಯನ ಬೆಳಕಾಗಿಯೂ ಕೊಡ್ತಾನೆ, ಏನು ಬೇಕಾದ್ರೂ ಕೊಡ್ತಾನೆ. ಅದರಿಂದಾಗಿನೆ ನಿಮಗೆ ಕಾಣಿಸ್ಬೇಕಾ? ಸೂರ್ಯನಂತೆ ಕಾಣಿಸ್ತಾನೆ. ತಾಪ ಹೋಗಿಸ್ಬೇಕಾ? ಚಂದ್ರನಂತೆ ತಾಪ ಹೋಗಿಸ್ತಾನೆ. ಸೂರ್ಯನಿಗೆ ತಾಪ ಕೊಡೋ ಶಕ್ತಿ ಇದೆ, ಹೋಗಿಸೋ ಶಕ್ತಿ ಇಲ್ಲ. ಚಂದ್ರನಿಗೆ ತಾಪ ಕಡೆ ಶಕ್ತಿ ಇದೆ, ಎಲ್ಲ ತೋರಿಸೋ ಶಕ್ತಿ ಇಲ್ಲ. ಪರಮಾತ್ಮನ ಪಾದ ಆಗಲ್ಲ, ಎಲ್ಲ ಕೆಲಸ ಮಾಡಿದ್ರು ಒಟ್ಟೆ. ಅದಕ್ಕೋಸ್ಕರನೇ ಸೂರ್ಯ ಅಂತ ಅವ್ರು ಕರೆದು ಚಂದ್ರ ಅಂತ ಇವ್ರು ಕರೆದು ಬಿಟ್ಟು ಪರಮಾತ್ಮನ ಪಾದದ ಮಹಿಮೆಯನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದಕ್ಕೆ ಟೀಕಾ ಅದು ಟಿಪ್ಪಣಿ ಇದೆ. ಯಾವ್ದ್ರ ಉದ್ದೇಶ ಏನೋ ಇನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು, ಮೂಲದ ಭಾವವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು ಏನಾಗುತ್ತದೋ ಟೀಕಾ ಟಿಪ್ಪಣಿ ಹೆಸರು ಸಾರ್ಥಕ ಆಗುತ್ತೆ. ಬೇರೆಯವ್ರು ಹಾಗಲ್ಲ, ಅಲ್ಲಿ ವಿಷಯ ಒಂದು ಹೇಳೋ ವಿಷಯ ಒಂದು, ಅರ್ಥಾತ್ ಸಂಬಂಧ ಇರೋದಿಲ್ಲ. ಇರ್ರೆಲೆವೆಂಟ್ ಮಂಗಳಾಚರಣೆ ಇರುತ್ತೆ, ಇರ್ರೆಲೆವೆಂಟ್ ಮಂಗಳಾಚರಣೆ ಇರಬೇಕು. ಬಸ್ ಕೂಡ್ತೀವಲ್ಲ, ಕೂತಷ್ಟು ವಾಚ್ ಮಾಡ್ತೀವಿ, ಯಾಕೆ ಹೇಗೋ ಎಂಟ್ರ ಹೊರಗೆ ಹೋಗ್ತಾ ನೋಡ್ತೇವೆ ನಾವು. ಡೈರೆಕ್ಷನ್ ಚೇಂಜ್ ಆದ ತಕ್ಷಣ ಈ ಕಡೆ ಈ ಕಡೆ ಯಾಕೆ ಹೋದ ಯೋಚನೆ ಮಾಡ್ತಿರ್ತೀವಿ, ಮುಂದೆ ಇಲ್ಲೇ ದಾರಿ ತಪ್ಪಿದಾಗ ಆಗುತ್ತೆ ಅಂತ ಅನಿಸುತ್ತೆ. ಗೊತ್ತಾಯ್ತಾ? ಬಸ್ ಹೋಗ್ತಿರ್ಲಿಕ್ಕೆ ಎಲ್ಲಿ ಶುರು ಮಾಡ್ತಾನೆ ಅವನು? ತಾನು ಹೋಗೋ ಗುರಿ ಕಡೆ ಹೋಗೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀವೋ. ಮಂಗಳಾಚರಣೆ ಹೇಗಿರಬೇಕು ಅಂದರೆ ಯಾವ ಗ್ರಂಥಕ್ಕೆ ಬರೀತಾ ಇದ್ದಾರೆ ಗ್ರಂಥಕ್ಕೆ ಲಿಂಕ್ ಡೈರೆಕ್ಟ್ ಲಿಂಕ್ ಆಗಿರ್ಬೇಕು. ಯಾವಾಗ ಸ್ವಲ್ಪ ಡೈವರ್ಷನ್ ಬಂದರೂ ಕೂಡ ಕವಿಗೆ ತನ್ನ ಬುದ್ಧಿ ತೋರಿಸೋ ಯೋಚನೆ ಇದೆಯೇ ಹೊರತು ಮುಂದಕ್ಕೆ ಹೋಗೋ ಯೋಚನೆ ಇಲ್ಲ ಅಂತ ಆಗ್ಬಿಡೋದು. ಅದಾಗಬಾರ್ದು. ಅಷ್ಟು ಹೇಳ್ತಾರೆ, ಅಲ್ಲಿಗೆ ಮುಕ್ತಾಯ ಆಯಿತು. ಅದು ಉಪಾಧಿ ಕಂಡ್ರ ಮುಕ್ತಾಯ ಮುಂದೆ ಯಾವುದಿದೆ ಈಗ? ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದಿಲ್ಲ, ನಾಡಿದ್ದು ಬರೋದು ಲೇಟ್ ಆಗುತ್ತೆ, ಆದ್ದರಿಂದ ಇರೋದಿಲ್ಲ. ಗುರುವಾರದ ದಿವಸ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಟೀಕಾ ಸಮೇತ ಪುಸ್ತಕಾಲಯ ಸಿಗುತ್ತಲ್ಲ, ತೊಗೊಂಡ್ಬಿಡಿ ಅಲ್ರು. ಹಾಂ, ಯಾವುದೇ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ಸರಿ. ಅದು ಓದಿದ್ರೆ ಸುಧಾಕರ್ ಮೂರು ಗ್ರಂಥ ಸರಿಯಾಗಿ ಮತ್ತೆ ಮತ್ತೆ ಮನೆಯಲ್ಲಿ ಓದ್ತಿದ್ರೆ ಯಾವ ಭಾಗ ಬೇಕಾದ್ರೂ ಅರ್ಥ ಆಗ್ತದೆ ಕರೆಕ್ಟಾಗಿ. ಗಮನ ಕೊಟ್ಟು ಓದಬೇಕು, ಗಮನ ಕೊಟ್ಟು ಕೇಳಬೇಕಾಗ ಸಮಸ್ಯೆ ಅನಿಸೋದಿಲ್ಲ. ಮೊದಲೆಷ್ಟು ಕಷ್ಟ ಅಂತ ಅಷ್ಟು ಕಷ್ಟ ಅನಿಸೋದಿಲ್ಲ. ಹಾಂ, ಅದು ಅಭ್ಯಾಸ ಮಾಡೋದು. ಹಾಂ, ಯಾತಕ್ಕೆ? ಜ್ಞಾನಕ್ಕೋಸ್ಕರ. ಹೈಗ್ರೀವ ರೂಪಾಮ ಹೈಗ್ರೀವ ಹೈಗ್ರೀವ ಹೈಗ್ರೀವೇತಿ ಯೋವದೇ ಸಸ್ಯ ನಿಸ್ಸರತೆಯ ವಾಣಿ ಜನ್ನುಕನ್ಯಾ ಪ್ರವಾಹವತ್. ಆದ್ದರಿಂದಾಗಿನೇ ಅಷ್ಟು ಮಹತ್ವ ಇದೆ ಹೈಗ್ರೀವ ರೂಪದ ಉಪಾಸನೆಗೆ, ಭಾರಿ ಮಹತ್ವ ಇರೋದಕ್ಕೆ ಅದನ್ನು ಹೇಳಿದೆ.